हरिः ओम् श्री गुरुभ्यो नमः। अभ्रमं भंगरहितं अजडं विमलं सदा आनन्दतीर्थमतुलं भजेतापत्रयापहं मिथ्यासिद्धान्तदुध्वान्त विध्वंसक्षणः जयतीर्थाख्यतनिर्भासतां नोहुदम्बरे अर्थिकल्पितकल्पोऽयं प्रत्यर्थि गजकेसरि व्यासतीर्थ गुरुर्भूयात् अस्मदिष्टातसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हैग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्त्रवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे मन्मनोभीष्टवरदं सर्वाभीष्टफलप्रदं पुरन्दर गुरुं वन्दे दासश्रेष्ठं दयानिधिं ज्ञानवैराग्यसम्पन्नं भक्तिमार्गप्रवर्तकं पुरन्दर गुरुं वन्दे दासश्रेष्ठं दयानिधिं आपादमौलिपर्यन्तं गुरुनामाक्तिं स्मरेत् तेन विघ्नाः प्रणश्यन्ति सिद्धिं च मनोरथाः। ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಪುರಂದರದಾಸರ ಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಅವರು ಅನೇಕ ಮುಂಡಿಗೆಗಳನ್ನು ಅನೇಕ ಕೀರ್ತನೆಗಳನ್ನು ಮಾಡಿದ್ದಾರೆ. ಅನೇಕ ವಿಧವಾದ ಮುಂಡಿಗೆಗಳನ್ನು ರೀಡಲ್ಸ್ ಅಂತ ನಾವು ಕರಿತೀವಿ ಅದನ್ನು ಮಾಡಿದ್ದಾರೆ. ನಮಗೆ ತತ್ವವನ್ನು ಅನೇಕ ರೀತಿಯಲ್ಲಿ ಬೋಧನೆ ಮಾಡ್ತಾ ಇದು ಒಂದು ಮನಸ್ಸಿಗೆ ಚೆನ್ನಾಗಿ ಹತ್ತುವಂತೆ ಈ ಮುಂಡಿಗೆ ರೂಪವಾಗಿ ಹೇಳುವಾಗ ನಮಗೆ ಕ್ಯೂರಿಯಾಸಿಟಿ ಏನ್ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂಥೇಳಿ ನಮಗೆ ಒಂದು ಉತ್ಸುಕತೆ ಬಂದು ಅದನ್ನು ಇನ್ನೂ ಚೆನ್ನಾಗಿ ಅಳವಡಿಸಿಕೊಳ್ಳಕ್ಕೆ ಆಗತ್ತೆ. ಅದು ಈ ವಿಧವಾಗಿ ನಮಗೆ ಇಲ್ಲಿ ಈ ಅನೇಕ ಮುಂಡಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಾದಂತಹ ನಾವು ಜಯವದೆ ಜಯವದೆ ಈ ಮನೆತನಕ್ಕೆ ಅಂತ ಹೇಳಿ ಹೇಳುವಂತಹ ಒಂದು ಅದನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ನೋಡೋಣ. ಇದಕ್ಕೆ ಮೂಲಭೂತವಾಗಿ ಭಾಗವತದಲ್ಲಿರುವಂತಹ ಗರ್ಭಸ್ತುತಿ ಅಂತ ಪ್ರಸಿದ್ಧವಾಗಿರುವಂತಹ ಒಂದು ಸ್ತುತಿ ಪರವಾದ ಅಂದರೆ ಭಗವಂತನನ್ನು ಶ್ರೀಕೃಷ್ಣ ಪರಮಾತ್ಮ ದೇವಕಿ ಗರ್ಭದಲ್ಲಿ ತಾನು ಗರ್ಭವಾಸವಿಲ್ಲದೇ ಇದ್ದರೂ ಕೂಡ ತಾನು ಭಕ್ತರಿಗೆ ಕೊಟ್ಟ ವರಕ್ಕೆ ಅನುಗುಣವಾಗಿ ಸುಮ್ಮನೆ ಲೀಲಾ ಮಾತ್ರವಾಗಿ ಒಂದು ಯಾವಾಗಲೂ ಎಲ್ಲ ಕಡೆ ಇರ್ತಾನೆ ಪರಮಾತ್ಮ, ಸರ್ವವ್ಯಾಪ್ತನಾಗಿದ್ದಾನೆ. ಅವರಿಗೆ ಒಂದು ಆನಂದವನ್ನು ತಾನು ಹುಟ್ಟಿದ್ದೀನಿ ಅನ್ನುವ ಒಂದು ಆನಂದವನ್ನು ಕೊಡುವುದಕ್ಕಾಗಿ ಆ ವಿಧವಾಗಿ ತಾನು ನಟನೆ ಮಾಡ್ತಾನೆ. ಸೊ ಭಗವಂತ ಈ ವಿಧವಾಗಿ ಜಗತ್ತೆಲ್ಲವನ್ನು ನಿಯಮನ ಮಾಡುವಂತಹ ಜಗತ್ಸೃಷ್ಟಿಕರ್ತನಾದ ಭಗವಂತ ಈ ವಿಧವಾಗಿ ಅಲ್ಲಿ ಗರ್ಭಪ್ರವೇಶ ಮಾಡಿದ್ದಾನೆ ಅಂತ ಹೇಳಿದರೆ ಅವನಿಗೆ ಗರ್ಭವಾಸಾದಿ ದುಃಖಗಳಿಲ್ಲ. ಗರ್ಭಪ್ರವೇಶ ಮಾಡಿದ್ದಾನೆ, ಸುಮ್ಮನೆ ತಾನು ಪ್ರವೇಶ ಮಾಡ್ತಾನೆ ಅಂದ್ರೆ ಎಲ್ಲ ದೇವತೆಗಳು ಆಶ್ಚರ್ಯ ಪಡ್ತಾರೆ. ಇಂತಹ ಜಗನ್ನಿಯಾಮಕನಾದ ಜಗತ್ಸೃಷ್ಟಿಕರ್ತನಾದ ಭಗವಂತ ಗರ್ಭದಲ್ಲಿ ಈ ವಿಧವಾಗಿ ಪ್ರವೇಶ ಮಾಡಿದ್ದಾನೆ ಅಂಥೇಳಿ ಅಲ್ಲಿಗೆ ಬಂದು ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಆವಾಗ ಅದನ್ನು ಗರ್ಭಸ್ತುತಿ ಅಂತ ಹೇಳಿ ಭಾಗವತದಲ್ಲಿ ಪ್ರಸಿದ್ಧವಾಗಿರುವಂತಹ ಗರ್ಭಸ್ತುತಿಯನ್ನು ಮೂಲಭೂತವಾಗಿಟ್ಟುಕೊಂಡು ಪುರಂದರದಾಸರು ಇದನ್ನು ಮಾಡಿದ್ದಾರೆ. ನಮಗೆ ಇರುವಂತಹ ಈ ಹಾಡುಗಳೆಲ್ಲ ಬಹಳ ವಿಧ ಹಾಡುಗಳೆಲ್ಲ ಕೂಡ ಪರಂಪರೆಯಾಗಿ ಬಂದು ಜನಗಳು ಹೇಳ್ತಾ ಬಂದಿರುವಂತಹದ್ದಿದೆ. ಸೊ ಕೆಲವು ಹಾಡುಗಳಲ್ಲಿ ಪಾಠಾಂತರಗಳು ಸ್ವಲ್ಪ ಇರುತ್ತೆ, ಅಂದ್ರೆ ವೇರಿಯೇಷನ್ಸ್. ಈ ಹಾಡು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಅನೇಕ ರೀತಿಗಳಲ್ಲಿ ಸ್ವಲ್ಪ ಪದಗಳು ಬೇರೆ ಬೇರೆ ಪದಗಳು ಶಬ್ದಗಳನ್ನು ಹಾಕಿದ್ದಾರೆ. ಆದರೆ ಮೂಲಭೂತವಾಗಿ ಮೇನ್ ಕಾನ್ಸೆಪ್ಟ್ ಒಂದೇ ಇದೆ. ಅದನ್ನಿವತ್ತು ಸ್ವಲ್ಪ ಮಟ್ಟಿಗೆ ನೋಡೋಣ. ಇದು ಮಾಡಲಿಕ್ಕೆ ಮುಂಚೆ ಆ ಭಾಗವತದಲ್ಲಿಯೇ ಏನ್ ಹೇಳಿದ್ದಾರೆ ಅನ್ನುವುದನ್ನು ಸಂಕ್ಷೇಪವಾಗಿ ನೋಡಿದರೆ ಅದು ಗೊತ್ತಾಗುತ್ತೆ. ಅಲ್ಲಿ ಬ್ರಹ್ಮರುದ್ರಾದಿಗಳು ಬಂದಾಗ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಭವಶ್ಚ ತತ್ರೈತ್ಯ ಮುನಿಭಿರ್ ನಾರದಾದಿಭಿ ದೇವೈಹಿ ಸಾನುಚರೈಹಿ ಸಾಕಂ ಗೀರ್ಭಿಹಿ ವೃಷಣಂ ಐಡಯನ್ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚವಿಧ ಷಡಾತ್ಮ ಸಪ್ತತ್ವಗ್ ಅಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷಃ ತ್ವಂ ಏಕ ಏವ ಅಸ್ಯ ಸತಃ ಪ್ರಸೂತಿಸ್ತ್ವಂ ಸನ್ ನಿಧಾನಂ ತ್ವಂ ಅನುಗ್ರಹಶ್ಚ ತ್ವನ್ ಮಾಯಯ ಸಂವೃತಶ್ಚೇತಸ್ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋಯೇ ಅಂಥೇಳಿ ಈ ವಿಧವಾಗಿ ಆ ಸ್ತುತಿ ಹೊರಡುತ್ತೆ. ಅದನ್ನೇ ಇಲ್ಲಿ ಆ ಭಾವನ್ನೇ ಹೇಳ್ತಾ ಪುರಂದರದಾಸರು ಹೇಳ್ತಾ ಇದ್ದಾರೆ, ಜಯವದೆ ಜಯವದೆ ಈ ಮನೆ ತನಕೆ, ಈ ಮನೆ ತನಕೆ, ಈ ಮನೆ ಹೌಸ್ ನಿವಾಸ ಸ್ಥಾನ ವೃಕ್ಷ ಏನೇ ತಗೊಳ್ಳಿ, ಇದು ಒಂದು ವೃಕ್ಷ, ಜಗತ್ತನ್ನುವ ಒಂದು ವೃಕ್ಷ. ಈ ಜಗತ್ತನ್ನುವ ವೃಕ್ಷಯದಲ್ಲಿ ಈ ಮರದಲ್ಲಿ ಆವಾಸವಾಗಿರುವಂತಹ ಎರಡು ಹಕ್ಕಿಗಳ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಇಂತಹ ಒಂದು ವೃಕ್ಷಕ್ಕೆ ಭಗವಂತನಿಂದ ಸೃಷ್ಟವಾದಂತಹ ಸೃಷ್ಟಿ ಮಾಡಲ್ಪಟ್ಟಿರುವಂತಹ ಈ ಜಗತ್ತು ಅನ್ನುವ ಈ ವೃಕ್ಷಕ್ಕೆ ಜಯವಾಗಲಿ ಅಂತೇಳಿ. ಇದು ಅಂಡಾಂಡ ಇಲ್ಲ ಪಿಂಡಾಂಡ, ಬ್ರಹ್ಮಾಂಡ ಇಲ್ಲ ನಮ್ಮ ಶರೀರ, ಎರಡರ ಪರವಾಗಿ ಕೂಡ ಇದನ್ನು ನಾವು ಅರ್ಥ ಮಾಡಬಹುದು. ಸೊ ಇಲ್ಲಿ ಬ್ರಹ್ಮಾಂಡವನ್ನು ನೋಡಿದಾಗ ಈ ಬ್ರಹ್ಮಾಂಡವೆನ್ನುವುದು ಒಂದು ದೊಡ್ಡ ವೃಕ್ಷ, ಇದನ್ನು ಜಗತ್ತನ್ನುವ ವೃಕ್ಷವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತನ್ನುವ ವೃಕ್ಷದಲ್ಲಿ ಎರಡು ವಿಧವಾದ ಜೀವರ ಅಂದರೆ ಜೀವರಾಶಿಗಳಿದ್ದಾರೆ. ಜೀವರಗಳೆಲ್ಲ ಒಂದು ಕ್ಯಾಟಗರಿ, ಅಸ್ವತಂತ್ರವಾದ ಭಗವಂತನ ಮೇಲೆ ಆಧಾರಪಟ್ಟಿರುವಂತಹ ಪರತಂತ್ರರಾದಂತಹ ಜೀವರಾಶಿಗಳೆಲ್ಲ ಒಂದು ಹಕ್ಕಿಯ ಕ್ಯಾಟಗರಿ, ಗ್ರೂಪಿಂಗ್, ಒಂದು ಹಕ್ಕಿ. ಭಗವಂತ ಒಬ್ಬನೇ, ಎಲ್ಲರಿಗಿಂತ ವಿಲಕ್ಷಣನಾದಂತಹ ಭಗವಂತ ಒಂದು ಹಕ್ಕಿ. ಈ ವಿಧವಾಗಿ ಎರಡು ಹಕ್ಕಿಗಳಿದೆ. ಇಲ್ಲ ನಮ್ಮ ದೇಹವನ್ನು ತಗೊಂಡರೆ ಅಲ್ಲಿ ಕೂಡ ಎರಡು ಹಕ್ಕಿಗಳು, ನಮ್ಮ ಒಳಗೆ ಹೃದಯ ಕಮಲ ಒಳಗೆ ಅಲ್ಲಿ ಭಗವಂತ ತಾನು ಅಧಿಷ್ಠಾನ ಆಗಿ ಅಲ್ಲಿ ಅಧಿಷ್ಠಾನವನ್ನು ತಗೊಂಡು ಅಲ್ಲಿ ಇದ್ದಾನೆ, ಹೃದಯ ಕಮಲದಲ್ಲಿದ್ದಾನೆ, ಅಲ್ಲಿ ಒಂದು ಹಕ್ಕಿದೆ. ಅದೇ ವಿಧವಾಗಿ ಅಲ್ಲಿ ಜೀವನೂ ಇದ್ದಾನೆ. ಈ ವಿಧವಾಗಿ ಭಗವಂತ ಒಂದು ಹಕ್ಕಿ, ಜೀವ ಒಂದು ಹಕ್ಕಿ, ಇಲ್ಲಿ ಎರಡು ಹಕ್ಕಿಗಳಿದೆ. ಈ ವಿಧವಾಗಿ ಪಿಂಡಾಂಡದಲ್ಲಿ ನೋಡಿದರೂ ಬ್ರಹ್ಮಾಂಡದಲ್ಲಿ ನೋಡಿದರೂ ಕೂಡ ಇದೇ ವಿಧವಾಗಿ ಒಂದು ನಾವು ಚಿಂತನೆಯನ್ನು ಮಾಡಬೇಕು. ಅದು ಹೇಳ್ತಾ ಇದ್ದಾರೆ. ಅದಕ್ಕೆ ಜಯವದೆ ಜಯವದೆ, ಯಾಕೆ ಜಯವಾಗಲಿ ಅಂತ ಹೇಳಿದರೆ ಜಯವಾಗುವುದು ಯಾವುದಕ್ಕೆ ಅಂತ ಹೇಳಿದರೆ, ಭಗವಂತ ಈ ವಿಧವಾದ ಸೃಷ್ಟಿ ಕಾರ್ಯವನ್ನು ಮಾಡಿದ್ದಾನೆ, ಅವನು ಮಾಡುವಂತಹ ಈ ಮನೆತನಕ್ಕೆ, ಈ ಮನೆಯನ್ನು ಸೃಷ್ಟಿ ಮಾಡುವ ಈ ಸೃಷ್ಟಿ ಕಾರ್ಯಕ್ಕೆ ಜಯವಾಗಲಿ. ಅಂದರೆ ಭಗವಂತ ಒಂದು ಇಷ್ಟು ಲೀಲೆಯನ್ನು ಮಾಡ್ತಾ ಇದ್ದಾನೆ, ಇಂತಹ ಇದಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ. ಇಲ್ಲಿ ಭಯವಿಲ್ಲ ಎನ್ನೆಂದಿಗೂ ನಿಜವು ಅಂತ ಕೆಲವು ಕಡೆ ಪಾಠ ಹಾಕಿದ್ದಾರೆ, ಇಲ್ಲ ಕೆಲವು ಕಡೆ ಅದು ಹಾಕಿಲ್ಲ. ಬಿಡು 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 ಮನ ಸಂಶಯವ ಅಂತ ಕೆಲವು ಕಡೆ ಇರುತ್ತೆ, ಇಲ್ಲ ಬಿಡು 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 ಮನದನ ಚಿಂತೆ ಅಂತ ಹೇಳಿ. ಅದು ಇಲ್ಲಿ ಮೂರು ಸಾರಿ ಬಿಡು ಹಾಕಿದ್ದಾರೆ, ನಾಲ್ಕನೇ ಸಾರಿ ಹಾಕಿದ್ರೆ ಅದು ಬೀಟ್ ಸರಿ ಹೋದ. ಬಿಡು 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 ಮನದನ ಚಿಂತೆ, ಜಯವದೆ ಜಯವದೆ ಈ ಮನೆ ತನಕೆ, ಬಿಡು 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 ಮನದನ ಚಿಂತೆ ಅಂತ ಹೇಳಿ ನಾವು ಹೇಳಬಹುದು. ಶುಕನೆಂಬ ಹಕ್ಕಿ ಹೇಳುತ್ತದಪ್ಪ ಜಗವೆಂಬ ಗಿಡ ಹುಟ್ಟೈತನ್ನ ಅಂತ ಹೇಳ್ತಾರೆ. ಇಲ್ಲಿ ಶುಕವೆಂಬ ಹಕ್ಕಿ, ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜ್ಗೆ ಬೋಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಶುಕಾಚಾರ್ಯರನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಶುಕವೆಂಬ ಹಕ್ಕಿ ಹೇಳುತ್ತದಪ್ಪ ಜಗವೆಂಬ ಗಿಡ ಹುಟ್ಟೈತನ್ನ, ಈ ಜಗತ್ತನ್ನುವ ವೃಕ್ಷ ಇದು ಸೃಷ್ಟಿ ಮಾಡಲ್ಪಟ್ಟಿದೆ. ಇಲ್ಲ ಈ ನಮ್ಮ ದೇಹ ಅನ್ನುವ ಒಂದು ವೃಕ್ಷವನ್ನು ಅದನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಅದು ಮಾಡಲ್ಪಟ್ಟಿದೆ. ಎರಡು ವಿಧವಾಗಿ ನಾವು ನೋಡ್ತಾ ಹೋಗೋಣ. ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಶುಕನೆಂಬ ಹಕ್ಕಿ ಹೇಳುತ್ತದಪ್ಪ ಜಗವೆಂಬ ಗಿಡ ಹುಟ್ಟೈತನ್ನ, ಹಣ್ಣುಗಳೆರಡು ಐದಾವಪ್ಪ ಅಂತ ಇದೆ. ಕೆಲವು ಕಡೆ ಅದು ಬರಲಕ್ಕೆ ಮುಂಚೆ ಹಕ್ಕಿಗಳೆರಡು ಕೂಡೈದಾವೆ ಅಂತ ಹೇಳಿ ಕೆಲವು ಕಡೆ ಹಾಕಿರ್ತಾರೆ. ಸೊ ಅದು ವೇರಿಯೇಷನ್ ಇದೆ. ಇಲ್ಲ ಅಂತ ನೀವು ಹೇಳಿದ್ರೆ ಹಣ್ಣುಗಳೆರಡು ಐದಾವಪ್ಪ, ಐದಾವ ಅಂದ್ರೆ ಹೊಂದಿದಾವೆ, ಹಣ್ಣುಗಳೆರಡು ಅಂದ್ರೆ ಎರಡು ಹಣ್ಣುಗಳು, ಫ್ರೂಟ್ಸ್ ಫಲಗಳು, ಎರಡು ಫಲಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವೃಕ್ಷ ಅನ್ನುವುದು ಒಂದು, ಅಲ್ಲಿ ನಮಗೆ ಮೂಲದಲ್ಲಿ ನೋಡಿದರೆ ಅಲ್ಲಿ ಹೇಳ್ತಾರೆ ಏಕಾಯನೋಸೌ, ಒಂದು ನಿವಾಸ ಸ್ಥಾನ. ಏನು ನಿವಾಸ ಸ್ಥಾನ? ಈ ಜಗತ್ತನ್ನುವುದೇ ಒಂದು ನಿವಾಸ ಸ್ಥಾನ. ಇಲ್ಲ ನಮ್ಮ ದೇಹ ಅನ್ನುವುದು ಒಂದು ನಿವಾಸ ಸ್ಥಾನ. ಎರಡು ಈ ವೃಕ್ಷ ಅನ್ನುವ ರೂಪದಲ್ಲಿ ಇರುವಂತಹದ್ದು, ವೃಕ್ಷಕ್ಕೆ ಅದನ್ನು ಹೋಲಿಸಿದ್ದಾರೆ. ಈ ವಿಧವಾಗಿ ಈ ವೃಕ್ಷ ರೂಪದಲ್ಲಿ ಇರುವಂತಹದ್ದು ಅದು ಒಂದು, ಅದರಲ್ಲಿ ಎರಡು ಫಲಗಳು, ಎರಡು ಹಣ್ಣುಗಳಿದೆ ಅಂತ ಹೇಳಿದರೆ ಏನು ಎರಡು ಹಣ್ಣುಗಳು, ಎರಡು ಫಲಗಳೇನು ಅಂತ ಹೇಳಿದರೆ ಅದನ್ನು ನಾವು ದ್ವಂದ್ವಗಳಿಂದ ತಗೋಬಹುದು. ಏನು? ಪಾಪ ಪುಣ್ಯಗಳನ್ನು, ಎರಡು ಫಲಗಳು, ಪಾಪವನ್ನು ಅನುಭವಿಸ್ತೀವಿ, ಆ ಹಣ್ಣನ್ನು ತಿಂತೀವಿ, ಫಲ ಪಾಪ ಫಲ ಇದೆ, ಪುಣ್ಯ ಫಲ ಇದೆ, ಎರಡು ಫಲಗಳು. ಸೊ ಪಾಪ ಫಲ ಪುಣ್ಯ ಫಲ, ಇಲ್ಲ ದುಃಖ ಸುಖ ಎರಡು ಫಲಗಳು. ಸೊ ಎರಡು ಹಣ್ಣುಗಳಿದೆ ಅಂತೇಳಿ. ಇಲ್ಲ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ, ಪ್ರವೃತ್ತವು ನಿವೃತ್ತವು. ಏನು ನಿವೃತ್ತ ಪ್ರವೃತ್ತ ಅಂದ್ರೆ ನಮ್ಮನ್ನು ಸಂಸಾರಕ್ಕೆ ತೊಡಗಿಸುವಂತಹದ್ದು ಪ್ರವೃತ್ತ ಕರ್ಮ, ನಮ್ಮನ್ನು ಸಂಸಾರದಿಂದ ದೂರ ಮಾಡುವುದು ನಿವೃತ್ತ ಕರ್ಮ. ಸೊ ಎರಡು ಫಲಗಳು, ಎರಡು ಹಣ್ಣುಗಳು ಯಾವುದಂದ್ರೆ ಪ್ರವೃತ್ತ ಹಣ್ಣು, ನಿವೃತ್ತ ಹಣ್ಣು. ನಮಗೆ ಸಂಸಾರದಲ್ಲಿ ಹಾಕುವಂತಹ ಹಣ್ಣು ಒಂದು, ಅದು ಪ್ರವೃತ್ತ ಹಣ್ಣು, ಪ್ರವೃತ್ತ ಕರ್ಮಗಳು. ನಮಗೆ ಪ್ರವೃತ್ತ ಅಂದ್ರೆ ಒಳಗೆ ಹಾಕುವಂತಹದ್ದು, ನಮಗೆ ಪ್ರವೃತ್ತಿಯನ್ನು ಮಾಡುವಂತಹದ್ದು, ಸಂಸಾರ ಪ್ರವೃತ್ತಿ ಸಂಸಾರದಲ್ಲಿ ನಡೆಸುವಂತಹದ್ದು. ಇನ್ನೊಂದು ಸಂಸಾರದಿಂದ ವಿಮುಕ್ತಿಯನ್ನು ಕೊಡಿಸುವಂತಹದ್ದು. ಈ ವಿಧವಾಗಿ ಎರಡು ಹಣ್ಣುಗಳು, ಪ್ರವೃತ್ತ ನಿವೃತ್ತ ಕರ್ಮಗಳನ್ನುವ ಎರಡು ಹಣ್ಣುಗಳಿದೆ ಅಂತ ಹೇಳಿ. ಸೊ ಹಣ್ಣುಗಳೆರಡು ಐದಾವು, ಐದಾವು ಅಂತ ಹೇಳಿದ್ರೆ ಐದು ಅಂತ ಸಂಖ್ಯೆ ಅಲ್ಲ, ಐದಿದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೊಂದಿದೆ ಅಂತ ಹೇಳಿ ಆಶಾ ಅರ್ಥವೂ ಬರುತ್ತೆ. ಇಲ್ಲಿ ಹಣ್ಣುಗಳೆರಡು ಐದಾವಪ್ಪ, ಇಲ್ಲಿ ಮೂರು ಬುಡದ ಗಿಡ ಕೇಳನ್ನ ಅಂತ ಕೆಲವು ಕಡೆ ಪಾಠ ಹಾಕುತ್ತಾರೆ. ಮೂರು ಬುಡದ, ಬುಡ ಅಂದ್ರೆ ರೂಟ್ಸ್ ಅಂತ ಹೇಳಿ, ಮೂರು ಬುಡದ ಗಿಡ ಕೇಳಣ್ಣ ಅಂತ ಹೇಳಿ ಕೆಲವು ಕಡೆ, ಇಲ್ಲ ಮೂರು ಮೂರು ಗುಣ ಕೇಳಣ್ಣ ಅಂತ ಕೆಲವು ಕಡೆ ಹಾಕ್ತಾರೆ. ಇಲ್ಲಿ ಮೂಲದಲ್ಲಿ ನೋಡಿದಾಗ ಕೂಡ ನಮಗೆ ಮೂಲದಲ್ಲಿ ದ್ವಿಫಲ ತ್ರಿಮೂಲ, ಎರಡು ಹಣ್ಣುಗಳು ಮೂರು ಮೂಲಗಳು ಮೂರು ರೂಟ್ಸ್ ಅಂತ ಹೇಳ್ತಾರೆ. ಏನು ಮೂರು ರೂಟ್ಸ್ ಅಂತ ಹೇಳಿದರೆ ಮೂರು ಗುಣಗಳು, ಸತ್ವರಸ್ತಮೋ ಗುಣಗಳು. ಈ ಜಗತ್ತಿನ ಸೃಷ್ಟಿಯೇ ಕ್ರಮ ನಡೆದಾಗ ನಮಗೆ ಈ ಮೂರು ಗುಣಗಳಿಂದಲೇ ಈ ಸಮಸ್ತವಾದ ಚರಾಚರ ಜಗತ್ತಿನಲ್ಲಿ ಇರುವ ಗುಣಗಳು ಮೂರೇ ಗುಣಗಳು, ಸತ್ವರಜಸ್ತಮೋ ಗುಣಗಳು. ಈ ಮೂರು ಗುಣಗಳನ್ನು ಬಿಟ್ಟು ಇನ್ನೊಂದು ಗುಣ ಇಲ್ಲ. ಸೊ ಈ ಮೂರು ಗುಣಗಳು ಮೂರು ರೂಟ್ಸ್ ಇದ್ದಂತೆ, ಮೂಲಭೂತವಾದ ಗುಣಗಳು. ಮೂಲ ಪ್ರಕೃತಿಯಲ್ಲಿ ಈ ಮೂರು ಗುಣಗಳಿದೆ. ಅದಕ್ಕೆ ಮೂಲ ಪ್ರಕೃತಿ ಒಂದು ಅಯನ ನಿವಾಸ ಸ್ಥಾನವಾದರೆ ಈ ಮೂಲ ಪ್ರಕೃತಿಯಿಂದ ಜಗತ್ ಸೃಷ್ಟಿ ನಡೆದಿದೆ. ಮೂಲ ಪ್ರಕೃತಿಯಿಂದ ಪ್ರಕೃತಿ ಸೃಷ್ಟವಾದ ಪ್ರಕೃತಿಯಿಂದ ನಮ್ಮ ದೇಹವು ಸೃಷ್ಟಿಯಾಗಿದೆ. ಈ ವಿಧವಾಗಿ ನಮ್ಮ ದೇಹಕ್ಕೂ ಈ ಜಗತ್ತಿಗೂ ಎರಡಕ್ಕೂ ಕೂಡ ಮೂಲಭೂತವಾದದ್ದು ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಲ್ಲಿ ಇರುವಂತಹ ಸಮಾಚಾರ ಏನು ಅಂತ ಹೇಳಿದ್ರೆ ಅಲ್ಲಿ ಎಲಿಮೆಂಟ್ಸ್ ಸತ್ವರದ ತಮೋ ಗುಣಗಳು ಮುಖ್ಯವಾಗಿ ಈ ಮೂರಿದೆ. ಆ ಮೂರು ಗುಣಗಳು ಮೂರು ರೂಟ್ಸ್ ಇದ್ದಂತೆ, ಮೂರು ಬುಡಗಳಿದ್ದಂತೆ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ ಮೂರು ಮೂರು ಗುಣ ಕೇಳನ್ನ ಅಂಥೇಳಿ. ಅದಾದ ಮೇಲೆ ಹಣ್ಣಿನ ಒಳಗೆ ನಾಲ್ಕು ರಸವು, ಹಣ್ಣಿನ ಒಳಗೆ ನಾಲ್ಕು ರಸವು, ಹಣ್ಣಿನೊಳಗೆ ನಾಲ್ಕು ರಸವಪ್ಪ ಅಂಥೇಳಿ ಕೆಲವು ಕಡೆ ಪಾಠ ಬೇರೆ ಸ್ವಲ್ಪ ವೇರಿಯೇಷನ್ ಇದೆ. ಹಣ್ಣಿನೊಳಗೆ ನಾಲ್ಕು ರಸವಪ್ಪ ಅಂಥೇಳಿ, ಇಲ್ಲ ಹಣ್ಣಿನೊಳಗೆ ರಸವು ನಾಲ್ಕು, ಇಲ್ಲ ಹಣ್ಣಿನೊಳಗೆ ನಾಲ್ಕು ರಸವು, ವೇರಿಯೇಷನ್ಸ್ ಬೇರೆ ಬೇರೆ ಇರುತ್ತೆ. ಈ ಹಣ್ಣಿನ ಪಾಪ ಪುಣ್ಯಗಳ ಹಣ್ಣಂತ ತಗೊಳ್ರಿ, ಸುಖ ದುಃಖ ಯಾವುದೇ ತಗೊಂಡ್ರು ಇದರೆಲ್ಲದರಲ್ಲಿ ಕೂಡ ನಾಲ್ಕು ರಸಗಳು ಅಂತ ಹೇಳ್ತಾರೆ. ಏನು ನಾಲ್ಕು ರಸಗಳು ಅಂತ ಹೇಳಿದರೆ ಚತುರ್ವಿಧ ಫಲಪುರುಷಾರ್ಥಗಳು, ನಮಗೆ ಧರ್ಮಾರ್ಥ ಕಾಮಮೋಕ್ಷಗಳು ಅಂತ ಕರೆಯಲ್ಪಡುವಂತಹ ನಾಲ್ಕು, ಆ ನಾಲ್ಕು ರಸಗಳಾಗಿವೆ ಅಂಥೇಳಿ. ನಮಗೆ ರುಚಿಗಳಲ್ಲಿ ನಾಲ್ಕಿದೆ, ಏನು ಭಕ್ಷ್ಯ ಭೋಜ್ಯ ತೋಷ್ಯ ಲೇಹ್ಯ ಅಂಥೇಳಿ ಇತ್ಯಾದಿ, ಇಲ್ಲ ಭಕ್ಷ್ಯ ತೋಷ್ಯ ಲೇಹ್ಯ ಪೇಯ ಅಂತೇಳಿ ಬೇಡ. ಅದಕ್ಕೆ ಇಲ್ಲಿ ಆ ರಸಗಳನ್ನು ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳುವಂತಹ ರಸಗಳು ನಾಲ್ಕು ರಸಗಳು ಚತುರ್ವಿಧ ಫಲಪುರುಷಾರ್ಥಗಳು, ಆ ಹಣ್ಣಿನ ಒಳಗಿರುವಂತಹ ನಾಲ್ಕು ರಸಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಐದು ದೊಡ್ಡ ಹರೆ ಕಾಣಪ್ಪ ಅಂಥೇಳಿ, ಕೆಲವು ಕಡೆ ಐದು ದೊಡ್ಡ ಗರಿ ಕಾಣಣ್ಣ ಅಂತ ಹೇಳ್ತಾರೆ. ಐದು ದೊಡ್ಡ ಹರೆ ಕಾಣಪ್ಪ, ಐದು ಇಲ್ಲಿ ಇರುವಂತಹ ಫೈವ್ ಲೇಯರ್ಸ್, ಐದು ಲೇಯರ್ಸ್ ಏನು ಅಂತ ಹೇಳಿದರೆ ಪಂಚ ತನ್ಮಾತ್ರಗಳು. ಇಲ್ಲಿ ಹೇಳ್ತಾ ಇದ್ದಾರೆ ಪಂಚ ವಿಧ, ಐದು ವಿಧವಾದದ್ದು, ಐದು ವಿಧಾನಗಳಿವೆ ಅಂಥೇಳಿ. ನಾಲ್ಕು ರಸಗಳು ಐದು ವಿಧಾನಗಳು, ಫೈವ್ ವೇಸ್. ಈ ನಾಲ್ಕು ರಸಗಳನ್ನು ನಾವು ಐದು ವಿಧಾನಗಳಿಲ್ಲ, ಐದು ಮಾರ್ಗ ಐದು ವಿಧಾನಗಳಿಂದ ನಾವು ಹೊಂದುತ್ತೀವಿ. ಅದಕ್ಕೆ ಪಂಚ ತನ್ಮಾತ್ರಗಳು. ಏನು ಪಂಚ ತನ್ಮಾತ್ರಗಳು ಅಂತ ಹೇಳಿದರೆ ಪಂಚ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು ಆ ಪಂಚ ತನ್ಮಾತ್ರಗಳು. ಆ ಪಂಚೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಯಾವುದಿದೋ ಆ ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟ ತನ್ಮಾತ್ರಗಳು, ಅದರಿಂದ ನಾವು ತಿಳ್ಕೊಳ್ಳುವ ವಿಷಯಗಳು, ಪಂಚ ವಿಷಯಗಳು. ಶಬ್ದ ಸ್ಪರ್ಶ ರಸ ರೂಪ ಗಂಧ ಅಂತ ಯಾವುದನ್ನು ಕರಿತೀವೋ ನಾವು ಶಬ್ದವನ್ನು ಕೇಳ್ತೀವಿ. ಸ್ಪರ್ಶ ಆಗತ್ತೆ ಟಚ್, ಶಬ್ದ ಧ್ವನಿ, ರಸ ಟೇಸ್ಟ್, ರೂಪ ಒಂದು ರೂಪವನ್ನು ನೋಡ್ತೀವಿ, ಗಂಧ ಸ್ಮೆಲ್. ಈ ವಿಧವಾಗಿ ಈ ಪಂಚ ತನ್ಮಾತ್ರಗಳು ಅಂತ ಕರೆಯಲ್ಪಡುವುದು ಆ ಐದು ವಿಧಾನಗಳಿಂದ ನಾವು ಆ ನಾಲ್ಕು ರಸಗಳನ್ನು ಚತುರ್ವಿಧ ಫಲಪುರುಷಾರ್ಥಗಳನ್ನು ಪಡೆಯುವ ಮಾರ್ಗವನ್ನು ನಾವು ಕಾಣುತ್ತೀವಿ. ಆದ ಕಾರಣ ಈ ಐದು ರಸಗಳು ನಮಗೆ ಒಂದು ಐದು ವಿಧಾನಗಳಾಗಿವೆ, ಐದು ದಾರಿಗಳು ಐದು ವಿಧಾನಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಐದು ದೊಡ್ಡ ಹರೆ ಕಾಣಪ್ಪ, ಆರು ಬಗೆಯ ಸ್ವರೂಪ ಕೇಳು, ಆರು ಬಗೆಯ ಸ್ವರೂಪ ಕೇಳು. ಆರು ಬಗೆಯ ಸ್ವರೂಪ ಏನು, ಆರು ಏನು ಅಂತಿದೆ, ಇದನ್ನು ನಾವು ಎರಡು ವಿಧವಾಗಿ, ಇದು ಷಡ್ ವಿಕಾರಗಳು ಅಂತ ಕರೆಯಲ್ಪಡುವಂತಹದ್ದು. ಷಡ್ ವಿಕಾರಗಳ ಯಾವುದಂತ ಹೇಳಿದ್ರೆ ಹುಟ್ಟುವುದು, ಹುಟ್ಟುವುದು ಇರುವುದು. ನಾವು ಹುಟ್ಟುತ್ತೀವಿ ಇರ್ತೀವಿ, ಅದಾದ ಮೇಲೆ ನಮಗೆ ಪರಿಣಾಮ ಬರುತ್ತೆ, ಪ್ರವೃದ್ಧಿ ವಿವರ್ಧನ ಬರುತ್ತೆ, ಪರಿಣಾಮ ಟ್ರಾನ್ಸ್ಫಾರ್ಮೇಶನ್ ಚೇಂಜಸ್ ಬರುತ್ತೆ, ಬೆಳಿತೀವಿ ಗ್ರೋತ್ ಬರುತ್ತೆ, ಇವೆರಡಾಗತ್ತೆ. ಅದಾದ ಮೇಲೆ ನಮಗೆ ಡಿಟೆರಿಡೇಷನ್ ಬರುತ್ತೆ, ಸ್ವಲ್ಪ ಸ್ವಲ್ಪ ಕ್ಷೀಣ ಆಗ್ತಾ ಬರೋದು ಆ ಡಿಟೆರಿಡೇಟಿಂಗ್ ಸ್ಟೇಜ್, ಅದು ಕೊನೆಗೆ ನಾಶ ಸಾವು ಬರುತ್ತೆ. ಜಗತ್ತಿಗೆ ತಗೊಂಡ್ರು ಆ ಜಗತ್ತು ಸೃಷ್ಟಿ ಆಗತ್ತೆ, ಸೃಷ್ಟಿ ಆದ ಮೇಲೆ ಆ ಜಗತ್ತಿನಲ್ಲಿ ಕೂಡ ಅದು ಇರತ್ತೆ, ಜಗತ್ತಿನ ಸ್ಥಿತಿ ಇರತ್ತೆ, ಅದು ಪರಿಣಾಮಗೊಳ್ಳುತ್ತೆ, ಆ ಜಗತ್ತು ಗ್ರೋತ್ ಜಗತ್ತು ಬೆಳೀತಾ ಬರುತ್ತೆ, ಆ ಜಗತ್ತಿಗೆ ಕೂಡ ಕ್ಷೀಣತೆ ಬರುತ್ತೆ, ಆ ಜಗತ್ತು ಕೊನೆಗೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಅದನ್ನು ನಾಶ ಮಾಡಿಬಿಡ್ತಾನೆ. ಈ ವಿಧವಾಗಿ ಈ ಷಡ್ ವಿಧವಾದ ಸ್ಥಿತಿಗಳು ಅದಕ್ಕಿರುತ್ತೆ. ಅದೇ ವಿಧವಾಗಿ ನಮ್ಮ ಪಿಂಡಾಣದಲ್ಲಿ ತಗೊಂಡ್ರೆ ಅದರಲ್ಲಿ ಕೂಡ ನಮಗೆ ಆಶನ ಪಿಪಾಸ ಇತ್ಯಾದಿಗಳು ಆರು ವಿಧವಾದ ವಿಕಾರಗಳು ಇಲ್ಲ ಆರು ವಿಧವಾದ ಸ್ಥಾನಗಳು ಯಾವುದಾದಿರುತ್ತೆ. ಸೊ ಆ ವಿಧವಾಗಿ ಬರುವಂತಹದ್ದು ಅಶನ, ಪಿಪಾಸ, ಶೋಕ, ಮೋಹ, ಜರ, ಮೃತ್ಯು ಅನ್ನುವುದು. ಅಶನ ಅಂದ್ರೆ ಹಸಿವೆ, ಪಿಪಾಸ ಅಂದ್ರೆ ನೀರಡಿಕೆ. ಅದೇ ವಿಧವಾಗಿ ನಮಗೆ ಶೋಕ ಮೋಹ, ಶೋಕ ಅಂದ್ರೆ ಏನು, ದುಃಖ ಬರುವುದು ಶೋಕಕ್ಕೆ ಮೋಹಕ್ಕೆ. ಮೋಹ ಅಂದ್ರೆ ಜಸ್ಟ್ ಗೆಟ್ ಡೆಲ್ಯೂಡೆಡ್, ಇದು ತಪ್ಪು ತಿಳುವಳಿಕೆಯ ಬರೋದು, ಅದು ಮೋಹ. ಶೋಕ ಮೋಹ ಅನ್ನೋದು ವೇರಿಯೇಷನ್ ತಿಳ್ಕೋಬೇಕಂದ್ರೆ ಮೋಹ ಇದ್ದಾಗ ಶೋಕ ಇರಬೇಕಂತಿಲ್ಲ, ಒಂದಕ್ಕೆ ಒಂದು ತಿಳ್ಕೊಳ್ತೀವಿ. ಯು ಜಸ್ಟ್ ಥಿಂಕ್ ಒನ್ ಥಿಂಗ್ ಫಾರ್ ದ ಸೇಕ್ ಆಫ್ ದ ಅದರ್, ಒಂದಕ್ಕೆ ಒಂದು ಭ್ರಮೆ ಬರುವುದು. ಆ ಟೈಮ್ನಲ್ಲಿ ಭ್ರಮೆ ಬಂದಾಗ ಆ ಭ್ರಮೆಯ ಆನಂದ ಅಂತ ನಾವು ಭಾವನೆ ಮಾಡಬಹುದು. ಸೊ ಮೋಹದಲ್ಲಿ ಶೋಕ ಇರಬೇಕಂತ ಇಲ್ಲ, ಆದರೆ ಮೋಹ ಶೋಕಕ್ಕೆ ದಾರಿ ಆಗುತ್ತೆ. ಸೊ ಈ ವಿಧವಾಗಿ ಶೋಕ ಮೋಹ ಅನ್ನುವುದು ಎರಡು ಇದೆ. ಸೊ ನಾವು ಅದನ್ನು ನೋಡಿದಾಗ ಜರ ಮೃತ್ಯು ಅಂದ್ರೆ ಮುದಿತನ, ಓಲ್ಡ್ ಏಜ್, ಮೃತ್ಯು ಅಂದ್ರೆ ಮರಣ. ಸೊ ದೇಹಕ್ಕೆ ಬರುವಂತಹದ್ದು, ಸೊ ಪಿಂಡಾಂಡಕ್ಕೆ ಬ್ರಹ್ಮಾಂಡಕ್ಕೆ ಹೇಗೆ ಬರುತ್ತೋ ಪಿಂಡಾಂಡಕ್ಕೆ ಅದೇ ವಿಧವಾಗಿ ಆರು ವಿಧವಾದ ವಿಕಾರಗಳು ಬರುತ್ತೆ ಅಂತ ಹೇಳಿ ನಾವು ಆ ವಿಧವಾಗಿ ಷಡ್ ವಿಧವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆರು ಬಗೆಯ ಸ್ವರೂಪ ಕೇಳು, ಏಳು ಬಗೆಯ ಕೆಂಗಳು ಬಣ್ಣ ಅಂತ ಹೇಳಿ ಕೆಲವು ಬರುತ್ತೆ. ಏಳು ಬಗೆಯ ತೊಗಟುಂಟನ್ನ ಅಂತ ಒಂದು ಪಾಠ. ಏಳು ಬಗೆಯ ತೊಗಟುಗಳು ಉಂಟಂದ್ರೆ ಚರ್ಮಗಳು, ಇದಕ್ಕೆ ಏಳು ಬಗೆಯ ಚರ್ಮಗಳು. ಸಪ್ತ ಧಾತುಗಳು ಅಂತ, ನಮ್ಮ ದೇಹದಲ್ಲಿ ಸಪ್ತ ಧಾತುಗಳಿದೆ. ಈ ಸಪ್ತ ಧಾತುಗಳು ಏನು ಬರುತ್ತೆ ಅಂತ ಹೇಳಿದ್ರೆ ನಮಗೆ ತ್ವಕ್ಕಿಂದ ಶುರು ಆಗುತ್ತೆ. ತ್ವಕ್ ಅಂದ್ರೆ ಮೇಲಿನ ಚರ್ಮ, ತ್ವಕ್ ಚರ್ಮ, ಒಳಗಿನ ಚರ್ಮ, ಔಟರ್ ಸ್ಕಿನ್ ಅಂಡ್ ಇನ್ನರ್ ಸ್ಕಿನ್. ಸೊ ಅದ ಆಡಿದ ಮೇಲೆ ರಕ್ತ ಬರುತ್ತೆ. ಸೊ ತ್ವಕ್ ಚರ್ಮ, ಅದಾದ್ಮೇಲೆ ಮಾಂಸ, ರುಧಿರ. ಮಾಂಸ ಅಂದ್ರೆ ಫ್ಲೆಶ್, ರುಧಿರ ಅಂದ್ರೆ ರಕ್ತ. ಸೊ ಮಾಂಸ, ರುಧಿರ, ಅದಾದ್ಮೇಲೆ ಮೇಧ, ಮಜ್ಜ, ಅಸ್ಥಿ ಅಂತ ಹೇಳಿ. ಮೇಧಸ್ ಅಂದ್ರೆ ಫ್ಯಾಟ್ ಅಂತ ಹೇಳಿದೆ, ಮಜ್ಜ ಅಂತ ಹೇಳಿದ್ರೆ ಮ್ಯಾರೋ ಆಫ್ ದ ಬೋನ್ ಅಂತೀವಲ್ಲ ಅದು, ಅಸ್ಥಿ ಅಂದ್ರೆ ಬೋನ್ಸ್, ಎಲುವುಗಳು. ಸೊ ಈ ವಿಧವಾಗಿ ನಮ್ಮ ದೇಹದಲ್ಲಿ ಇರುವಂತಹ ಸಪ್ತ ಧಾತುಗಳು ಇದೆ. ಸೊ ಜಗತ್ತಿನಲ್ಲಿ ನೋಡಿದಾಗ ಜಗತ್ತಿನಲ್ಲಿ ಏಳು ವಿಧವಾದ ಪದಾರ್ಥಗಳು, ಈ ಏಳು ಧಾತುಗಳಿಂದ ನಿರ್ಮಿತವಾದ ಈ ದೇಹ ಯಾವುದರಿಂದ ಬಂತೋ ಅದೇ ವಿಧವಾಗಿ ಜಗತ್ತಿನಲ್ಲಿ ಕೂಡ ನಮಗೆ ಈ ಏಳು ಧಾತುಗಳಿಗೆ ಮೂಲಭೂತವಾದ ಮೂಲ ಪ್ರಕೃತಿ ಗುಣಗಳು ಯಾವುದಿದೋ ಅದರಿಂದ ಈ ಜಗತ್ತು ಕೂಡ ನಿರ್ಮಾಣವಾಗುತ್ತೆ. ಸೊ ಈ ವಿಧವಾಗಿ ಜಗತ್ತಿನಲ್ಲಿರುವಂತಹದ್ದು ಸಪ್ತಧಾರಗಳಿದೆ. ಸೊ ಅದಾದ ಮೇಲೆ ನಮಗೆ ಎಂಟು 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 ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಸನ್ನಾಗರಿಗಳು ಎಂಟ ಇದ್ದಾವೆ ಅಂತ ಹೇಳಿ. ಏಳು ಬಗೆಯ ತೊಗಟುಂಟನ್ನ, ಅದಾದ ಮೇಲೆ ಪಾಠಗಳೆಲ್ಲ ಸನ್ನಾಗರಿಗಳು ಎಂಟ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸನ್ನಾಗರಿಗಳು ಎಂಟ ಇದ್ದಾವೆ ಅಂತ ಕೆಲವು ಕಡೆ ಪಾಠ, ಇನ್ನೊಂದು ಕಡೆ ಸನ್ನಗರಿಗಳು ಎಂಟ ಇದ್ದಾವೆ ಅಂತ ಹೇಳಿ, ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಅಷ್ಟೇ. ಸೊ ಈ ಎಂಟು ವಿಧವಾದ ಇದು ಎಂಟು ವಿಧವಾದದ್ದು ಹೇಳುವಾಗ ಎರಡು ವಿಧವಾಗಿ ನಾವು ಇಂಟರ್ಪ್ರೆಟ್ ಮಾಡಬಹುದು. ಎಂಟು ಏನಿದೆ ಅಂತ ಹೇಳಿದ್ರೆ ಪ್ರಕೃತಿ ರಷ್ಟಧ ಅಂತ ಹೇಳಿ ಎಂಟು ವಿಧವಾದ ಪ್ರಕೃತಿಗಳು, ಪಂಚಭೂತಗಳು, ಬುದ್ಧಿತತ್ವ, ಮನಸ್ತತ್ವ, ಅದಾದ ಮೇಲೆ ಅಹಂಕಾರ ತತ್ವ ಆಗಲಿ ಮಹತ್ತತ್ವ, ಯಾವ್ದನ್ನ ಒಂದು ತಕ್ಕೋಬಹುದು. ಯಾಕಂದ್ರೆ ಅಹಂಕಾರ ತತ್ವ ಮಹತ್ತತ್ವದಿಂದಲೇ ಬಂದಿದೆ. ಕಾರ್ಯ ಕಾರಣ ಭಾವ, ಕಾರಣಭೂತವಾದದ್ದು ಮಹತ್ತತ್ವ, ಕಾರ್ಯಭೂತವಾದದ್ದು ಅಹಂಕಾರ ತತ್ವ. ಅಂದ್ರೆ ಅಹಂಕಾರ ತತ್ವ ಮಹತ್ತತ್ವದಿಂದ ಬಂದಿದೆ. ಸೊ ನೀವು ಯಾವ್ದನ್ನ ಆದ್ರೂ ಒಂದು ತಕ್ಕೋಬಹುದು, ಅಹಂಕಾರ ತತ್ವ ಇಲ್ಲ ಮಹತ್ತತ್ವ ತಕೊಂಡಬಹುದು. ಪಂಚಭೂತಗಳು, ಪಂಚಭೂತಗಳು ಪೃಥ್ವಿ, ಅಪಸ್, ತೇಜೋ, ವಾಯು, ಆಕಾಶಗಳು ಪಂಚಭೂತಗಳು. ಅದಾದ ಮೇಲೆ ಬುದ್ಧಿತತ್ವ, ಮನಸ್ತತ್ವ. ಅದಾದ ಮೇಲೆ ಎಂಟನೇದು ಅಹಂಕಾರ ತತ್ವ ಇಲ್ಲ ಮಹತ್ತತ್ವ, ಯಾವುದನ್ನು ಒಂದು ತಕೋಬಹುದು. ಈ ಎಂಟನ್ನು ಹೇಳ್ತಾರೆ. ಅಷ್ಟೇ ಅಲ್ಲದೆ ಎಂಟು ಹೇಳಿದ್ರೆ ದೇವಗಂಧರ್ವ ದಾನವ ರಾಕ್ಷಸ ಪಿಶಾಚ ತಿರಿಯ ಮಾನುಷ ಸ್ಥಾವರಗಳು ಅಂತ ಹೇಳಿ ಈ ಎಂಟು ವಿಧವಾದ ಜೀವರಾಶಿಗಳು, ಈ ಎಂಟು ವಿಧವಾದ ಜೀವರಾಶಿಗಳನ್ನು ಹೇಳ್ತಾರೆ. ದೇವತೆಗಳು ಒಂದು, ಗಂಧರ್ವರು ಇನ್ನೊಂದು, ದಾನವರು ಅಂದ್ರೆ ರಾಕ್ಷಸರು, ದಾನವರು ಬೇರೆ ರಾಕ್ಷಸರು ಬೇರೆ. ದಾನವರು ಅಂತ ಒಂದು ಕ್ಯಾಟಗರಿ, ರಾಕ್ಷಸರು ಅನ್ನೋದು ಇನ್ನೊಂದು ಕ್ಯಾಟಗರಿ, ಪಿಶಾಚಗಳು ಒಂದು ಕ್ಯಾಟಗರಿ. ತಿರ್ಯಕ್ ಅಂದ್ರೆ ಜಂತುಗಳು, ಪಕ್ಷಿಗಳು, ಹಕ್ಕಿಗಳು, ಜಂತುಗಳು, ಕೆಳಗಿರುವ ಭೂಮಿ ಮೇಲಿರುವ ಜಂತುಗಳು, ಹಾರುವ ಜಂತುಗಳು ಎಲ್ಲವೂ ಬರುತ್ತೆ. ತಿರ್ಯಕ್ ಅಂದ್ರೆ ಅಕ್ರಾಸ್ ಅಂತ ಹೇಳಿ. ಮನುಷ್ಯ ನಾವು ವೆರ್ಟಿಕಲ್ ಆಗಿ ನಿಲ್ತೀವಿ, ನಾವು ತಿನ್ನುವ ಆಹಾರಗಳು ಊರ್ಧ್ವಗಮನ ಅಧೋಗಮನ ಮೇಲಕ್ಕೋ ಕೆಳಕ್ಕೋ ಹೋಗುತ್ತೆ ಅಷ್ಟೇ. ವಿ ಸ್ಟ್ಯಾಂಡ್, ನಮ್ಮ ಪೊಸಿಷನ್ ಯಾವಾಗಲೂ ವೆರ್ಟಿಕಲ್ ಪೊಸಿಷನ್. ಮಲ್ಕೊಂಡಾಗ ಹಾರಿಜಾಂಟಲ್ ಬರುತ್ತೆ, ಆದ್ರೆ ಕಾರ್ಯ ವ್ಯವಹಾರ ಮಾಡುವಾಗ ವರ್ಟಿಕಲ್ ಪೊಸಿಷನ್ ಇರ್ತೀವಿ. ಆದ್ರೆ ಮಿಕ್ಕ ಜಂತುಗಳಾಗಲಿ ಹಕ್ಕಿಗಳೆಲ್ಲ ನೋಡಿದ್ರೆ ಅದರ ಆಹಾರ ಇಟ್ ಗೋಸ್ ಅಕ್ರಾಸ್, ಅವೆಲ್ಲ ಅಕ್ರಾಸ್ ಅಂದ್ರೆ ಹಾರಿಜಾಂಟಲ್ ಪೊಸಿಷನ್ ಅಲ್ಲಿ ಆಹಾರ ಮೂವ್ ಆಗುತ್ತೆ. ಅದಕ್ಕೆ ಅವಕ್ಕೆ ತಿರ್ಯಕ್ ಜಾತಿಗಳಂತ ಒಂದು ಹೆಸರು. ಇನ್ನೊಂದು ತಿರ್ಯಕ್ ಅಂತ ಹೇಳಿದ್ರೆ ಮನುಷ್ಯರು ಅಡ್ಡದಟ್ಟ ಬರೋದಿಲ್ಲ, ಮನುಷ್ಯರಿಗೆ ದೇ ಆರ್ ಡಿಸಿಪ್ಲಿನ್ಡ್. ಜಂತುಗಳಿಗೆ ಆ ಡಿಸಿಪ್ಲಿನ್ ಇಲ್ಲ, ಅಡ್ಡದಟ್ಟ ಬರ್ತಾ ಇರತ್ತೆ, ಅದಕ್ಕೆ ತಿರ್ಯಕ್ ಜಾತಿ ಅಂತ ಕರೀತಾರೆ. ಅದಾದ ಮೇಲೆ ಮನುಷ್ಯರು ಸ್ಥಾವರ ರಾಶಿಗಳು. ಸ್ಥಾವರ ಅಂತ ಹೇಳಿದ್ರೆ ಇಮ್ಮೂವಬಲ್ ಆಬ್ಜೆಕ್ಟ್ಸ್. ಈ ವಿಧವಾಗಿ ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್, ಮನುಷ್ಯ, ಸ್ಥಾವರಗಳು, ಈ ವಿಧವಾದ ಎಂಟು ವಿಧವಾದ ಜೀವರಾಶಿಗಳಿದೆ ಅಂಥೇಳಿ. ಅದು ಒಂದು ವಿಧವಾದ ಎಂಟು. ಸೊ ಅಷ್ಟ ಪ್ರಕೃತಿಗಳು ಇಲ್ಲ, ಎಂಟು ವಿಧವಾದ ಜೀವರಾಶಿಗಳು. ಸಣ್ಣಾಗರಿಗಳು ಎಂಟೈದಾವೆ ಅಂಥೇಳಿ ಹೇಳ್ತಾರೆ. ಅಕ್ಷವು ಇದಕ್ಕೆ ಒಂಬತ್ತೈತೆ ಅಂಥೇಳಿ. ಅಕ್ಷವು ಇದಕ್ಕೆ ಒಂಬತ್ತೈತೆ ಅಂದರೆ ಅಕ್ಷವು ಅದಕ್ಕೆ ಒಂಬತ್ತೈತೆ ಅಂದರೆ ಅಕ್ಷ ಅಂದರೆ ವಿಂಡೋಸ್, ಕಿಟಕಿಗಳು ಅಂಥೇಳಿ, ದ್ವಾರಗಳು ಅಂಥೇಳಿ ಹೇಳಬಹುದು. ಒಂಬತ್ತು ನಮಗೆ ಈ ದೇಹ ಅನ್ನೋದಕ್ಕೆ ಒಂಬತ್ತು ದ್ವಾರಗಳಿದೆ. ನವದ್ವಾರ ಚಿಹ್ನಿತವಾದದ್ದು ನಮ್ಮ ಶರೀರ. ನಮ್ಮ ಶರೀರದಲ್ಲಿ ಇರುವಂತಹ ಒಂಬತ್ತು ದ್ವಾರಗಳು, ಮೇಲಿನ ದ್ವಾರಗಳು ಏಳು, ಕೆಳಗೆ ಇರುವಂತಹದ್ದು ಎರಡು, ಮೇಲಿಂದ ಎರಡು ಕಣ್ಣುಗಳು, ಎರಡು ಕಿವಿಗಳು, ಎರಡು ಮೂಗಿನ ರಂಧ್ರಗಳು, ಬಾಯಿ, ಆ ಏಳು ನಮ್ಮ ತಲೆಯಲ್ಲಿರುವಂತಹದ್ದು. ಅದಾದ್ಮೇಲೆ ಮೂತ್ರಮಲ ದ್ವಾರಗಳೆರಡು. ಈ ವಿಧವಾಗಿ ಒಂಬತ್ತು ದ್ವಾರಗಳಿಂದ ಕೂಡಿದಂತಹದ್ದು ನಮ್ಮ ಶರೀರ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಕ್ಷವು ಅದಕ್ಕೆ ಒಂಬತ್ತೈತಿ ಅಂತ ಹೇಳಿದ್ದಾರೆ. ಎಲೆಗಳು ಹತ್ತು ಐದಾವಪ್ಪ ಅಂತ ಹೇಳಿ. ಇಲ್ಲಿ ಎಲೆಗಳು ಹತ್ತು ಐದಾವಪ್ಪ ಅಂದ್ರೆ ಹತ್ತು ಎಲೆಗಳು. ಏನು ಹತ್ತು ಎಲೆಗಳು ಅಂತ ಹೇಳಿದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ನಾವು ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಪಂಚ ಜ್ಞಾನೇಂದ್ರಿಯಗಳಿಂದ ಅಂದ್ರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇವುಗಳಿಂದ ನಾವು ಗೆಟ್ ದ ಇನ್ಫಾರ್ಮೇಶನ್ ಇನ್ಸೈಡ್ ಅಂದ್ರೆ ಜ್ಞಾನವನ್ನು. ಇದಕ್ಕೆ ಜ್ಞಾನೇಂದ್ರಿಯಗಳು ಅಂದ್ರೆ ನಮಗೆ ಜ್ಞಾನ ಅಂದ್ರೆ ತಿಳುವಳಿಕೆ ಬರಲಕ್ಕೆ. ಯಾವ್ದನ್ನ ಒಂದು ವಸ್ತು ನೋಡ್ತೀವಿ, ಇಲ್ಲ ಒಂದು ಶಬ್ದ ಕೇಳ್ತೀವಿ, ಕೇಳಿದಾಗ ನಮಗೆ ಅದರ ಬಗ್ಗೆ ಶಬ್ದದ ಜ್ಞಾನವಾಗಲಿ ಇಲ್ಲ ರೂಪ ಜ್ಞಾನ ಇವೆಲ್ಲ ಬರುತ್ತೆ. ಅಂದ್ರೆ ಇದರ ಈ ಪಂಚ ಜ್ಞಾನೇಂದ್ರಿಯಗಳ ಮೂಲಕವಾಗಿ ನಾವು ವಿಷಯಗಳನ್ನು, ನಾವು ಮುಂಚೆ ನೋಡಿದೀವಲ್ವಾ ಪಂಚ ತನ್ಮಾತ್ರಗಳಂತ ಹೇಳಿ, ಆ ವಿಷಯಗಳ ಆ ಪಂಚ ತನ್ಮಾತ್ರಗಳನ್ನು ಅದರ ಮೂಲಕವಾಗಿ ನಾವು ಜ್ಞಾನವನ್ನು ಪಡಿತೀವಿ. ಈ ಪಂಚೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಮೂಲಕವಾಗಿ ನಾವು ಜ್ಞಾನವನ್ನು ಪಡಿತೀವಿ. ಪಡೆದ ಮೇಲೆ ಪಂಚ ಕರ್ಮೇಂದ್ರಿಯಗಳ ಮೂಲಕವಾಗಿ ಕಾರ್ಯಗಳನ್ನು ಮಾಡ್ತೀವಿ. ಅಂದ್ರೆ ಕೈ, ಕಾಲು, ಇವು ನಮಗಿರುವಂತಹ ಇಂದ್ರಿಯಗಳು. ಅದೇ ವಿಧವಾಗಿ ಬಾಯಿ ಮಾತಾಡುವುದು, ಅದು ಒಂದು ಇಂದ್ರಿಯ ನೋಡಿ. ಬಾಯಿ ಮಾತ್ರ ಒಂದು ವಿಶೇಷ. ಆ ಬಾಯಿನಲ್ಲಿ ಒಳಗಿರುವ ನಾಲಿಗೆ ಅದು ಜ್ಞಾನೇಂದ್ರಿಯ ಆಗತ್ತೆ. ಅದೇ ಮಾತಾಡಿದಾಗ ಶಬ್ದ ರೂಪದಲ್ಲಿ ಹೊರಗೆ ಬಂದಾಗ ಅದು ಕರ್ಮೇಂದ್ರಿಯವಾಗತ್ತೆ. ಸೊ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡೂ ಬಾಯಿಯಲ್ಲೇ ಇದೆ. ಸೊ ಈ ವಿಧ ಅದಾದ ಮೇಲೆ ನಾವು ವಿಸರ್ಜನ ಕಾರ್ಯ ಮಾಡುವುದು, ಅದೇ ವಿಧವಾಗಿ ಜೆನೆಟಿಕ್ ಆರ್ಗನ್ಸ್, ಅದರಿಂದ ನಾವು ಸೃಷ್ಟಿ ಕಾರ್ಯವನ್ನು ಮಾಡ್ತೀವಿ. ಸೊ ಈ ವಿಧವಾಗಿ ನಮಗೆ ಪಂಚ ಕರ್ಮೇಂದ್ರಿಯಗಳ ಮೂಲಕವಾಗಿ ಪಂಚ ಕರ್ಮಗಳನ್ನು ಮಾಡ್ತೀವಿ. ಈ ಹತ್ತು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಈ ಐದು ಐದು ಸೇರಿ ಹತ್ತಾಗತ್ತೆ. ಈ ಹತ್ತನ್ನು ನಾವು ನೋಡಿದಾಗ ಈ ಎಲೆಗಳು ಹತ್ತು ಐದಾವಪ್ಪ, ಹತ್ತು ಎಲೆಗಳು ಅಂತ ಹೇಳಿದ್ದಾರೆ. ಅದಾದ ಮೇಲೆ ಒಂದೇ ಹಕ್ಕಿ ಹಣ್ತಿಂತೈತೆ ಅಂತ ಹೇಳ್ತಾರೆ. ಒಂದೇ ಹಕ್ಕಿ ಅಲ್ಲಿ ನೀವು ಆ PDF ಫೈಲ್ನಲ್ಲಿ ಒಂದೇ ಹಕ್ಕಿ ಕಣ್ತಿಂತೈತೆ ಅಂತಿದೆ. ಕಣ್ಣಂತಿಲ್ಬಾರ್ದು, ಹಣ್ಣಂತ, ಹಣ್ಣು ತಿನ್ನುವ ಹಕ್ಕಿ ಒಂದು. ಒಂದೇ ಹಕ್ಕಿ ಹಣ್ತಿಂತೈತೆ ಅಂತ ಅದು ಕರೆಕ್ಟ್ ಮಾಡ್ಕೋಬೇಕು. ಅದು ಪಾಠಾಂತರ ಅಲ್ಲ, ಅದು ತಪ್ಪು ಪಾಠ. ಕಣ್ತಿಂತೈತೆ ಅಂತ ಇರಕೂಡುದು. ಒಂದೇ ಹಕ್ಕಿ ಹಣ್ತಿಂತೈತೆ ಅಂತ ಹೇಳ್ಬೇಕು. ಮತ್ತೊಂದು ಹಕ್ಕಿ ನೋಡುತ್ತದಪ್ಪ ಅಂಥೇಳಿ. ಸೊ ಇದಕ್ಕೆ ನೋಡಿದಾಗ ನಮಗೆ ಉಪನಿಷತ್ತಿನ ವಾಕ್ಯ ನಮಗೆ ನೆನಪಿಗೆ ಬರುತ್ತೆ. ಉಪನಿಷತ್ತಿನಲ್ಲಿ ಇದರ ಬಗ್ಗೆ ನಮಗೆ ಶ್ವೇತಾಶ್ವತ ಉಪನಿಷತ್ನಲ್ಲಿ ಒಂದು ಬರುತ್ತೆ. ಇದೆಲ್ಲರೂ ಕೇಳೇ ಇರ್ತೀರ ನೀವೆಲ್ಲರೂ. ಆ ಉಪನಿಷತ್ನಲ್ಲಿ ಬರುವಂತಹ ಸಮಾಚಾರ ಎಂದ್ರೆ ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನ್ ಅನಶ್ನನ್ ಅನ್ಯೋ ಅಭಿಚಾಕಶೀತಿ ಅಂತ ಹೇಳಿ ಬರುವಂತಹ ವಚನ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನೋ ಅನೀಶಯ ಶೋಚತಿ ಮುಹ್ಯಮಾನಃ ದುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕಃ ಅಂಥೇಳಿ. ದ್ವಾ ಸುಪರ್ಣ, ಸುಪರ್ಣ ಅಂದ್ರೆ ಹಕ್ಕಿಗಳು, ದ್ವಾ ಎರಡು, ಎರಡು ಸುಪರ್ಣ, ಸಯುಜ ಒಟ್ಟಿಗೆ ಇರುವಂತಹ ಎರಡು ಹಕ್ಕಿಗಳು. ಅದು ಸಖಾಯ ಗೆಳಿಗಳು ಅಂದ್ರೆ ದೇ ಆರ್ ಲೈಕ್ ಫ್ರೆಂಡ್ಸ್, ಒಟ್ಟಿಗೆ ಇರುವಂತಹದ್ದು. ಭಗವಂತ ನಮ್ಮನ್ನು ಯಾವತ್ತೂ ಬಿಟ್ಟಿರೋದಿಲ್ಲ. ಭಗವಂತ ನಮ್ಮ ಜೊತೆಯಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ, ಎಲ್ಲ ಕಾಲದ ಮೋಕ್ಷಕ್ಕೆ ಹೋದ ನಂತರ ಕೂಡ ನಮ್ಮ ಜೊತೆಯಲ್ಲಿ ಇರುವಂತಹವನು ಪರಮಾತ್ಮ. ಅದಕ್ಕೆ ಸೈಜಾ ಸಖಾಯ ಅಂದ್ರೆ ಬಿಡುಗಡೆ, ಬಿಡುವೆ ಅಂದ್ರೆ ಇನ್ಸಪರಬಲ್ ಇರುವಂತಹದ್ದು ಎರಡು ಹಕ್ಕಿಗಳು. ಸಖಾಯ ಸ್ನೇಹಿತರಾಗಿದ್ದಾರೆ. ಸಮಾನಂ ವೃಕ್ಷಂ, ಒಂದೇ ವೃಕ್ಷ ಅಂದ್ರೆ ಪಿಂಡಾಂಡವಾಗಲಿ ಬ್ರಹ್ಮಾಂಡವಾಗಲಿ ಎಲ್ಲೇ ಆಗಲಿ, ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ, ಒಂದೇ ವೃಕ್ಷದಲ್ಲಿ ಅವೆರಡು ಒಟ್ಟಿಗೆ ಇರುವಂತಹದ್ದಾಗಿದೆ. ತಯೋಹೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ, ಅದರಲ್ಲಿ ತಯೋಹೋ ಅನ್ಯ, ಅದರಲ್ಲಿ ಎರಡರಲ್ಲಿ ಒಂದು ಹಕ್ಕಿ ಮಾತ್ರ ಆ ಪಿಪ್ಪಲಂ ಸ್ವಾದು, ಆ ರುಚಿಕರವಾಗಿದೆ ಅಂತ ಭಾವನೆ ಮಾಡಿ ಅತ್ತಿ ತಿನ್ನುತ್ತಾ ಇದೆ ಆ ಪಿಪ್ಪಲ ಫಲವನ್ನು, ಆ ಪಿಪ್ಪಲ ವೃಕ್ಷದಲ್ಲಿರುವಂತಹ ಆ ಫಲವನ್ನು ಅಶ್ವತ್ಥ ವೃಕ್ಷದಲ್ಲಿ ಇದನ್ನು ಹೋಲಿಸಿದ್ದಾರೆ. ಈ ಜಗತ್ತನ್ನುವ ಈ ಪಿಪ್ಪಲ ಅನ್ನೋದೊಂದು ವೃಕ್ಷ ವಿಶೇಷ, ಅದರಲ್ಲಿರುವಂತಹ ಈ ಹಣ್ಣನ್ನು ತಿನ್ನುತ್ತಾ ಇದೆ ಒಂದು ಹಕ್ಕಿ. ಸ್ವಾದು ರುಚಿ ರುಚಿಯಾಗಿದೆ ಅಂತ ಭಾವನೆ ಮಾಡಿ ತಿನ್ನುತ್ತಾ ಇದೆ ಅತ್ತಿ. ಅನ್ಯನ್ ಅನಶ್ನಃ, ಅನ್ಯನ್ ಅಂದ್ರೆ ಇನ್ನೊಂದು ಪಕ್ಷಿ, ಅನಶ್ನನ್ ಅಂದ್ರೆ ಅಶ್ನನ್ ಅಂದ್ರೆ ತಿನ್ನುವುದು, ಅನಶ್ನನ್ ತಿಂತಾ ಇಲ್ಲ, ಒಂದು ಹಕ್ಕಿ ಮಾತ್ರ ತಿನ್ನುತ್ತಾ ಇದೆ, ಇನ್ನೊಂದು ಹಕ್ಕಿ ಮಾತ್ರ ತಿಂತಾ ಇಲ್ಲ. ಆ ತಿನ್ನುವಂತಹ ಹಕ್ಕಿ, ಈ ಜೀವ ಅನ್ನುವ ಹಕ್ಕಿ ಎಲ್ಲವನ್ನು ಬೇಕು 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 ಅಂತ ತಿಂತಾ ಇದೆ. ತಿಂತಾ ಇದ್ದು ಕೂಡ ಅದು ಬಹಳ ಬಡವಾಗಿದೆ. ಆ ಎಲ್ಲಾ ಹಣ್ಣನ್ನು ತಿನ್ನು ತಿಂದು 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 ಅದು ಬಡವಾಗಿದೆ. ಇನ್ನೊಂದು ಹಕ್ಕಿ ನೋಡ್ತಾ ಇದೆ, ಅದೇನು ತಿನ್ನುತ್ತಾ ಇಲ್ಲ, ಆದ್ರೆ ಬಹಳ ಪುಷ್ಟಿಯಾಗಿದೆ. ಆ ಭಗವಂತ ಯಾವುದನ್ನು ಅವನು ತಿನ್ನಬೇಕಾಗಿಲ್ಲ, ಅವನು ಬಿಂಬರೂಪನಾಗಿ ನಮ್ಮನ್ನು ತಿನ್ನಿಸುವುದಕ್ಕಾಗಿ ನಮ್ಮ ಒಳಗಿದ್ದು ನಮ್ಮನ್ನು ತಿನ್ನಿಸ್ತಾ ಇರ್ತಾನೆ, ನಮ್ಮಿಂದ ಮಾಡಿ ಮಾಡಿಸ್ತಾ ಇರ್ತಾನೆ ಅಷ್ಟೇ ಹೊರತು ಅವನಿಗೆ ಏನು ಬೇಕಾಗಿಲ್ಲ. ನಿತ್ಯ ಸಂತುಷ್ಟನು, ನಿತ್ಯ ತೃಪ್ತನು ಆದ ಕಾರಣದಿಂದ ಅವನಿಗೆ ಏನೂ ಬೇಕಾಗಿಲ್ಲ. ಅದಕ್ಕೆ ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಟುದ ದಪ್ಪ, ಹಣ್ಣು ತಿಂದ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲಿತೈತನ್ನ ಅಂತ ಹೇಳಿ. ತಿಂದ ಹಕ್ಕಿ ಬಡವಾಗಿದ್ದರೆ ತಿನ್ನದೇ ಇರುವಂತಹ ಹಕ್ಕಿ ಬಲಿತೈತನ್ನ, ಪುಷ್ಟಿಯಾಗಿ ಬಲಿಷ್ಠವಾಗಿದೆ ಅಂತ ಹೇಳಿ. ಸುಳ್ಳಲ್ಲ ನೀ ಕೇಳೋ ತಮ್ಮ ಅಂತ ಹೇಳಿ, ಇದು ಸುಳ್ಳು ಮಾತಲ್ಲಪ್ಪ ನೀನು ಕೇಳು ಅಂತ ಹೇಳಿ. ಅದಕ್ಕೆ ಅಷ್ಟು ಇದು ಹಕ್ಕಿದೆ ಸಮಾಚಾರ ಹೇಳಿದ ಮೇಲೆ ಅಲ್ಲಿ ಹೇಳ್ತಾ ಇದ್ದಾರೆ, ಸಮಾನೇ ವೃಕ್ಷೇ ಪುರುಷ ನಿಮಗ್ನ ಅನೀಶಯ ಶೋಚತಿ ಮುಹ್ಯಮಾನ ಅಂತ ಹೇಳಿ. ಅಲ್ಲಿ ಈ ಜೀವ ಅನ್ನುವ ಹಕ್ಕಿಯನ್ನು ಮಾಡ್ತಾನೆ, ಅವನಿಗೆ ಯಾವಾಗಲೂ ಶೋಕ ಮಾಡ್ತಾ ಮೋಹಕ್ಕೆ ಒಳಗಾಗಿದ್ದಾನೆ. ಅವನು ಯಾವಾಗಾದ್ರೆ ಭಗವಂತನ ಸೇವೆ ಮಾಡಿ ದುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಅಸ್ಯ, ಆ ತಾನು ಭಗವಂತನ ಸೇವೆ ಮಾಡಿ ಯಾವಾಗಾದ್ರೆ ಆ ಇನ್ನೊಂದು ಪರಮಾತ್ಮನನ್ನು ಕಾಣುತ್ತಾನೆಯೋ, ಅಪರೋಕ್ಷ ಜ್ಞಾನ ಸಿದ್ಧವಾದರೆ ಆವಾಗ ಅವನನ್ನು ಕಾಣಿದಾಗ, ಇದು ಈ ಶ್ವೇತಾಶ್ವರನ್ನು ಉಪನಿಷತ್ತಲ್ಲಿ ಬರುವಂತಹದ್ದು, ಅಥರ್ವ ಉಪನಿಷತ್ನಲ್ಲಿ ಕೂಡ ಬರುತ್ತೆ, ಅದೇ ಬರುತ್ತೆ, ದ್ವಾ ಸುಪರ್ಣಾಸ ಸಖಾಯ ಅನ್ನೋದು ಅಲ್ಲಿ ಕೂಡ ಬರುತ್ತೆ. ಸೊ ಇದು ಎರಡುಗಡೆ ಎರಡು ಉಪನಿಷತ್ತಲ್ಲಿ ಬರುವಂತಹ ಈ ಸಮಾಚಾರ ಇಲ್ಲಿ ಹೇಳ್ತಾ ಇದೆ. ದುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕ, ಭಗವಂತನ ಆ ಮಹಿಮಾರೂಪವನ್ನು ಕಾಣಿದವನಾಗಿ ಅದನ್ನು ತಿಳಿದವನಾಗಿ ಯಾವಾಗಾದರೆ ಭಗವಂತನ ಮಹಿಮೆಯನ್ನು ಕಾಣುತ್ತಾನೋ ಆವಾಗ ಅವನಿಗೆ ವೀತಶೋಕ ಶೋಕ ಹೋಗುತ್ತೆ, ಮೋಕ್ಷಕ್ಕೆ ಹೋಗ್ತಾನೆ, ಮೋಕ್ಷ ಹೋಗಲಕ್ಕೆ ಸಾಧ್ಯವಾಗುತ್ತೆ, ಮುಕ್ತನಾಗ್ತಾನೆ ಅಂತ ಹೇಳಿ ಆ ಒಂದು ಸಾಧನೆ ನಮಗೆ ಬೇಕಾಗಿದೆ ಅನ್ನುವ ಸಮಾಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಹಣ್ಣು ತಿಂದ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ ಅಂತ ಹೇಳಿದ್ದಾರೆ, ಇಲ್ಲ ತಿನ್ನದ ಹಕ್ಕಿ ಬಲಿತೈತನ್ನ ಅಂತ ಹೇಳಿ ಹೇಳ್ತಾರೆ ಎರಡು ಪಾಠಗಳು. ಇಲ್ಲಿ ಒಂದೇ ಕುಲವೆನ್ ತಿಳಿಯಲು ಬೇಡ ಅಂತ ಒಂದು ಕಡೆ ಪಾಠ ಇದೆ, ಸುಳ್ಳಲ್ಲ ನೀ ಕೇಳೋ ತಮ್ಮ ಅಂತ ಒಂದು ಕಡೆ ಪಾಠ ಇದೆ, ಇನ್ನು ಕೆಲವು ಪಾಠಗಳಲ್ಲಿ ದ್ವಾಸುಪರ್ಣದ ಶ್ರುತಿಯಲ್ಲೈತೆ ಒಂದೇ ಕುಲದ ಹಕ್ಕಿಯಲ್ಲಣ್ಣ ಅಂತ ಹೇಳಿ ದ್ವಾಸುಪರ್ಣ ಅನ್ನುವ ಸ್ಪೆಸಿಫಿಕ್ ಆಗಿ ಆ ಶ್ರುತಿಯ ಮಾತವನ್ನು ಕೆಲವು ಕಡೆ ರೆಫರ್ ಮಾಡಿದ್ದಾರೆ, ಕೆಲವು ಪಾಠಗಳಲ್ಲಿ ಅದು ಹೇಳಿಲ್ಲ, ದ್ವಾಸುಪರ್ಣದ ಶ್ರುತಿಯಲ್ಲೈತೆ ಅನ್ನೋದು ಕೆಲವು ಪಾಠಗಳಲ್ಲಿ ಇಲ್ಲ. ಅಲ್ಲಿ ಕೇವಲ ತಿಂದಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ, ಒಂದೇ ಕುಲವೆನ್ ತಿಳಿಯಲು ಬೇಡ, ತಿಳಿದಡೆ ನಿನಗೆ ಕೇಡಾದೀತು ಅಂತೆ. ಆ ಅಂದ್ರೆ ಈ ಅಭೇದವನ್ನು, ಆ ಹಕ್ಕಿ ಈ ಹಕ್ಕಿ ಒಂದೇ ಅಂತ ನೀನು ತಿಳ್ಕೋಬೇಡ, ಅಂತಹ ಒಂದು ಅಭೇದವನ್ನು ತಿಳ್ಕೊಂಡ್ರೆ ನಿನಗೆ ಕೀಡಾಗೀತು, ಬಹಳ ಕೆಡ್ಡು ಆಗುತ್ತೆ. ಯಾಕಂದ್ರೆ ಅದಕ್ಕೆ ಅದ್ವೈತ ಮತದ ಭಾವನೆಯನ್ನು ಇಟ್ಕೋಬೇಡ ಅಂತ ಪುರಂದರದಾಸರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಶ್ರುತಿ ಕೂಡ ನಮ್ಗೆ ಅದೇ ಹೇಳ್ತದೆ, ಎರಡು ಹಕ್ಕಿಗಳಿದೆ, ಒಂದು ಹಕ್ಕಿ ಅಲ್ಲ, ಎರಡು ಬೇರೆ ಬೇರೆ ಹಕ್ಕಿಗಳು. ಅಷ್ಟೇ ಅಲ್ಲ, ಈ ಎರಡು ಹಕ್ಕಿ ಒಂದೇ ಇರಬಹುದು ಅಂತ ಭಾವನೆ ಮಾಡಲಿಕ್ಕೆ ಇಲ್ಲ, ಒಂದು ಹಕ್ಕಿ ತಿಂತಾ ಇದೆ, ಅದು ತಿಂದು ತೊಂದರೆಗೆ ಒಳಗಾಗ್ತಾ ಇದೆ, ಇನ್ನೊಂದು ಹಕ್ಕಿ ಏನು ತಿನ್ನದೆ ಸಂತೋಷವಾಗಿ ಪುಷ್ಟಿಯಾಗಿದೆ. ಸೊ ಎರಡು ಹಕ್ಕಿಗಳ ಸ್ಥಿತಿಯೇ ಬೇರೆಯಾಗಿದೆ. ಆ ಕಾರಣದಿಂದ ಅದರಲ್ಲಿ ಅಭೇದವನ್ನು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಮಗೆ ಶ್ರುತಿಯೇ ನಮಗೆ ತಿಳಿಸಿಕೊಡ್ತಾ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಈ ನಮಗಿರುವಂತಹ ಈ ಶರೀರದ ನೀವು ಇದೆಲ್ಲ ಕಡೆ ಕೇಳಿರ್ತೀರ, ಭಗವದ್ಗೀತೆಯಲ್ಲಿ ಬರುವಂತಹ ವಿಷಯ, ಆ ಸಮಾಚಾರವನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ನಮ್ಮ ದೇಹ ಬರುತ್ತೆ ಹೋಗತ್ತೆ, ದೇಹ ಬೇರೆ ಆತ್ಮ ಬೇರೆ ಜೀವ ಬೇರೆ. ಆ ದೇಹ ಬಿದ್ದು ಬಿದ್ದು ಹೋದು ಬೇರೆ ಬೇರೆ ದೇಹವನ್ನು ಕಾಣ್ತಾ ಇರ್ತೀವಿ. ಅದಕ್ಕೆ ದಾಶತತ್ವದ ಆದಿ ಕಾಣನ್ನ ಹಳೆಯ ವಸ್ತ್ರವ ಬಿಸಾಡನ್ನ ಹೊಸ ವಸ್ತ್ರ ನಿಮಗೆ ದೇವರು ಕೊಟ್ಟಾನು ಅಂತ ಹೇಳಿ ಕೆಲವು ಬರುತ್ತೆ. ಇಲ್ಲ ಹಳೆಯ ವಸ್ತ್ರವ ಬಿಸಾಡನ್ನ ಹೊಸ ವಸ್ತ್ರವ ನಿಮಗೆ ದೇವರು ಕೊಟ್ಟಾನು ಅಂತ ಹೇಳಿ ಬರುತ್ತೆ. ಒಂದೇ ಕುಳವೆಂದು ತಿಳಿಯಲಿಬೇಡ, ತಿಳಿದರೆ ನಿಮಗೆ ಕೇಡಾದೀತು. ಹಳೆ ವಸ್ತ್ರಾವ ಬಿಸಾಡನ್ನ, ಹೊಸ ವಸ್ತ್ರಾವ ದೇವರು ಕೊಟ್ಟಾನ್ ಅಂತ ಹೇಳಿ ಬರುತ್ತೆ. ಅಲ್ಲಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವ್ಯಾನಿ ಗೃಹ್ಣಾತಿ ನರೋಪರಾಣಿ, ನಾವು ಅದು ಭಗವದ್ಗೀತೆಯಲ್ಲಿ ಬರುವಂತಹ ವಿಷಯ ಇದು. ಅದನ್ನು ಇಲ್ಲಿ ನಾವು ನೆನಪಿಗೆ ತಂದುಕೋಬೇಕು. ಅದನ್ನೇ ಅಲ್ಲಿ ಹೇಳುವಂತಹ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ತದಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತೇಳಿ. ಸೊ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವ್ಯಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತೇಳಿ ಭಗವದ್ಗೀತೆಯಲ್ಲಿ ಬರುವಂತಹ ಸಮಾಚಾರವನ್ನೇ ಇಲ್ಲಿ ನಮಗೆ ಹೇಳಿದ್ದಾರೆ. ಈ ಒಂದು ದೇಹ ಹೋದರೆ ಇನ್ನೊಂದು ದೇಹ ಬರುತ್ತೆ. ಸೊ ಈ ದೇಹ ಅನ್ನೋದು ಒಂದು ಬಟ್ಟೆ ಇದ್ದಂತೆ. ಒಂದು ಬಟ್ಟೆಯನ್ನು ನಾವು ತೆಗೆದು ಬಿಟ್ಟು ಇನ್ನೊಂದು ಬಟ್ಟೆ, ಹೊಸ ಬಟ್ಟೆಯನ್ನು ಧಾರಣೆ ಮಾಡ್ತೀವಿ. ಅದೇ ವಿಧವಾಗಿ ಈ ಜೀರ್ಣವಾದಾಗ ಈ ಶರೀರ ಅನ್ನೋದು ಮುದುಕದನ ಬಂದು ಬಹಳ ಜೀರ್ಣಾವಸ್ಥೆ ಬಂದಾಗ ಆ ಹಳೆಯ ವಸ್ತ್ರವನ್ನು ನಾವು ಬಿಸಾಕಿ ಬಿಟ್ಟು ಹೊಸ ವಸ್ತ್ರವನ್ನು ನಾವು ತಗೊಳ್ತೀವಿ. ಭಗವಂತ ನಮಗೆ, ನಾವು ತಗೊಳ್ತೇವೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ಭಗವಂತ ನಮಗೆ ಕೊಡ್ತಾನೆ. ಅದನ್ನು ನಾವು ಭಗವಂತ ಕೊಟ್ಟಿದ್ದನ್ನು ನಾವು ಧಾರಣೆ ಮಾಡ್ತೀವಿ ಅಂಥೇಳಿ ಹೇಳ್ತಾ ಇದ್ದಾರೆ. ಹಕ್ಕಿಯ ರಸ ಆಡಿದ ಮಾತು ಉತ್ತಮ ಮಾರ್ಗವ ಹಿಡಿಯೋ ತಮ್ಮ ಅಂಥೇಳಿ. ಹಕ್ಕಿಯ ಅರಸ ಹೇಳಿದ ಮಾತು ಉತ್ತಮ ಮಾರ್ಗವ ಹಿಡಿಯೋ ತಮ್ಮ. ಹಕ್ಕಿಯ ಅರಸ ಅಂತ ಹೇಳಿದರೆ, ಹಕ್ಕಿಯ ಅರಸ, ಈ ಹಕ್ಕಿ ಅಂದರೆ ಜೀವ ಅನ್ನುವ ಹಕ್ಕಿ ತಕೊಂಡ್ರೆ ಆ ಜೀವ ಅನ್ನುವ ಹಕ್ಕಿನ ಅರಸ ರಾಜ, ಈ ಜೀವನ ರಾಜನಾದವನು ಅಂದ್ರೆ ಪರಮಾತ್ಮ. ಇಲ್ಲ ಹಕ್ಕಿ ಅಂತ ಪರಮಾತ್ಮ ತಗೊಂಡ್ರೆ ಹಕ್ಕಿಯ ರಸ, ರಾಜನಾದ ಅರಸ, ರಾಜಹಂಸ ಭಗವಂತ ರಾಜಹಂಸ ಅಂತ ಇದ್ದಾನೆ. ಸೊ ಅಲ್ಲಿ ಹಕ್ಕಿಗೆ ಅರಸಕ್ಕೆ ಅಭೇದ. ಭಗವಂತ ಅನ್ನುವ ಹಕ್ಕಿ ತಕೊಂಡ್ರೆ ಹಕ್ಕಿಯ ಅರಸ ಅಭೇದ, ಎರಡು ಅರಸನೇ ಹಕ್ಕಿ, ಹಕ್ಕಿಯ ಅರಸ. ಜೀವ ಅಂತ ತಕೊಂಡ್ರೆ ಹಕ್ಕಿಯ ಅರಸ ಅಂದ್ರೆ ಅಲ್ಲಿ ಷಷ್ಠಿ ತತ್ಪುರುಷ, ಜೀವ ಅನ್ನುವ ಹಕ್ಕಿಗೆ ರಾಜನಾದವನು ಪರಮಾತ್ಮ. ಅಲ್ಲಿ ಷಷ್ಠಿ ತತ್ಪುರುಷ ಬರುವಂತಹದ್ದು ಹಕ್ಕಿಯ ಅರಸ ಹೇಳಿದ ಮಾತು. ಸೊ ಹಕ್ಕಿಯ ಅರಸ ಆಡಿದ ಮಾತು ಇಲ್ಲ ಹೇಳಿದ ಮಾತು, ಪಾಠಾಂತರಗಳು ಆಡಿದ ಮಾತು ಅಂತ ಹೇಳ್ಬೋದು ಇಲ್ಲ ಹೇಳಿದ ಮಾತು. ಹಕ್ಕಿಯ ಅರಸ ಆಡಿದ ಮಾತು ಇಲ್ಲ ಹಕ್ಕಿಯ ಅರಸ ಹೇಳಿದ ಮಾತು. ಉತ್ತಮ ಮಾರ್ಗವ ಹಿಡಿಯೋತ್ತಮ, ಇದು ಬಹಳ ಉತ್ತಮವಾದ ಮಾರ್ಗ, ಈ ಮಾರ್ಗವನ್ನು ನೀನು ಹಿಡಿಯಬೇಕಪ್ಪ, ಇಂತಹ ಸಾಧನೆ ಮಾಡಬೇಕು. ಏನು ಮಾರ್ಗ ಇಲ್ಲಿ, ಭಗವಂತ ನೀನು ಬೇರೆ, ಭಗವಂತನನ್ನ ಉಪಾಸನೆ ಮಾಡಿದರೆನೇ ನಿನಗೆ ಮೋಕ್ಷ ಸಿದ್ಧವಾಗುತ್ತೆ, ಇಲ್ಲ ಅಂದ್ರೆ ಮೋಕ್ಷ ಬಳಿಯೋದಿಲ್ಲ, ಸಿಗೋದಿಲ್ಲ ಅನ್ನುವುದೇ ಉತ್ತಮ ಮಾರ್ಗ. ಅಂತಹ ಉತ್ತಮ ಮಾರ್ಗವನ್ನು ಹಿಡಿಯೋತ್ತಮ್ಮ, ಮಾರ್ಗವ ಕಟ್ಟಿ ಸುಳಿಯೂತಾರೆ ಮಾರಾನೆಂಬುವ ಕಳ್ಳೈದಾನೆ ಅಂತ ಹೇಳಿ. ಮಾರ ಇಲ್ಲಿ ಮಾರ್ಗವ ಕಟ್ಟಿ ಸುಳಿಯುತ್ತಾರೆ ಗಿರಿದುರ್ಗಗಳು ಐದಾವಪ್ಪ ಅಂತ ಒಂದೊಂದು ಪಾಠ. ಸೊ ಎರಡು ಪಾಠವನ್ನು ನೋಡೋಣ. ಮಾರ್ಗವ ಕಟ್ಟಿ ಸುಳಿಯುತ್ತಾರೆ ಅಂದ್ರೆ ಈ ಮಾರ್ಗವನ್ನು ಕಟ್ಟಿದ್ದಾರೆ, ಮಾರ್ಗ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಸುಳಿತಾ ಇದ್ದೀವಿ, ತಿರುಗಾಡ್ತಾ ಇದ್ದೀವಿ, ಹೇಗೆ ಹೋಗಬೇಕಂತ ಗೊತ್ತಾಗೋದಿಲ್ಲ. ಆ ಮಾರ್ಗದಲ್ಲಿ ಗಿರಿದುರ್ಗಗಳು ಐದಾವ, ಗಿರಿಗಳಂದ್ರೆ ಪರ್ವತಗಳು, ದುರ್ಗಗಳು ಅಂದ್ರೆ ಫೋರ್ಟ್ಸ್ ಅಂದ್ರೆ ನಮಗೆ ಎಲ್ಲ ಏನೇನೋ ಮಾರ್ಗದಲ್ಲಿ ಅಡ್ಡಾದಡ್ಡವಾಗಿ ಬರ್ತಾ ಇರುತ್ತೆ. ಗಿರಿ ದುರ್ಗಗಳು ಅಂದ್ರೆ ದುರ್ಗಮ, ಗಮ ಅಂದ್ರೆ ಹೋಗುವುದು, ದುರ್ಗ ಅಂತ ಹೇಳಿದ್ರೆ ಹೋಗಲಿಕ್ಕೆ ಕಷ್ಟವಾಗಿ ಮಾಡುವಂತಂದ್ರೆ ಅಬ್ಸ್ಟ್ರಕ್ಷನ್ಸ್. ನಮಗೆ ಜೀವನ ಮಾರ್ಗದಲ್ಲಿ ಅನೇಕ ವಿಧವಾದ ಪರ್ವತಗಳು ಬರ್ತವೆ. ಪರ್ವತಗಳಂದ್ರೆ ಎತ್ತರವಾದದ್ದು ಅಂದ್ರೆ ನಮಗೆ ಆಬ್ಸ್ಟಕಲ್ಸ್, ದೀಸ್ ಆರ್ ಆಲ್ ಆಬ್ಸ್ಟಕಲ್ಸ್. ಗಿರಿ ದುರ್ಗಗಳನ್ನುವ ಆಬ್ಸ್ಟಕಲ್ಸ್ ಅಂದ್ರೆ ಹೋಗಲಕ್ಕೆ ಈ ಮೋಕ್ಷ ಮಾರ್ಗದಲ್ಲಿ ಹೋಗಲಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮನ್ನು ತಪ್ಪಿದಾರಿಗೆ ಹಾಕುವಂತಹ ಅವರು ಅನೇಕ ಮಂದಿ ಜನಗಳು ಬರ್ತಾರೆ. ಇದು ತಪ್ಪು, ಅದು ತಪ್ಪು ಅಂತ, ನಾವು ಸರಿಯಾಗಿ ಮಾಡಿದ್ದನ್ನು ತಪ್ಪು ಅಂತ ಹೇಳ್ತಾರೆ, ನಾನು ತಪ್ಪು ಮಾಡಿದ್ರೆ ಸರಿ ಅಂತ ಹೇಳ್ತಾರೆ. ನಮ್ಮನ್ನು ತಪ್ಪುದಾರಿಗೆ ಹಾಕುವಂತಹ ಅವರು ಬೇಕಾದಷ್ಟನ್ನು ಬರ್ತಾರೆ. ನಮಗೆ ನಮ್ಮ ಮೋಹಗಳೇ ನಮಗೆ ಬೇರೆ ಬೇರೆ ದಾರಿಗೆ, ತಪ್ಪು ದಾರಿ ಕರ್ಕೊಂಡು ಹೋಗುತ್ತೆ. ಇಂತಹ ಗಿರಿದುರ್ಗಗಳು ಐದಾವಪ್ಪ, ಐದಾವ್ ಅಂದ್ರೆ ಹೊಂದಿದೆ. ಈ ಮಾರ್ಗದಲ್ಲಿ ನಮಗೆ ಇಂತಹ ಗಿರಿದುರ್ಗಗಳು ಬರುತ್ತೆ. ಬಂದಾಗ ಮಾರನೆಂಬ ಕಳ್ಳ ಇದ್ದಾನೆ ಅಂತ ಹೇಳಿ. ಮಾರನೆಂಬ ಕಳ್ಳ ಇದ್ದಾನೆ, ಮಾರ ಅಂದ್ರೆ ಮನ್ಮಥ, ಮಾರನೆಂಬ ಮನ್ಮಥನನ್ವ ಕಳ್ಳ ಬಂದಿದ್ದಾನೆ, ಇಲ್ಲದನ್ನು ಹೊಂದಿದ್ದಾನೆ ಅಂದ್ರೆ ವಿ ಗೆಟ್ ಪೊಸೆಸ್ಡ್ ಬೈ ಕಾಮನೆಗಳು, ಡಿಸೈರ್ಸ್. ಮನ್ಮಥ ನಮಗೆ ಮನಸ್ಸಿನಲ್ಲಿ ಸ್ಥಾನ ಮಾಡಿಕೊಂಡು ನಮ್ಮನ್ನು ತಪ್ಪುದಾರಿಗೆ, ಮನಸ್ಸು ಅನ್ನುವುದು ನಮಗೆ ಬಹಳ ಕೆಟ್ಟು ದಾರಿಗೆ ಹೋಗಲಿಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಮನಸ್ಸು. ನಮಗೆ ಸಂಘಸ್ತೇಶು ಉಪಜಾಯಿತು ಅಂತ ಹೇಳಿ, ನಮಗೆ ವಸ್ತುಗಳನ್ನು ನೋಡಿದಾಗ ಆ ವಸ್ತುಗಳ ಮೇಲೆ ಮೊದಲಿಗೆ ಸ್ನೇಹ ಬರುತ್ತೆ, ಆ ಸ್ನೇಹ ಬರಲಿಕ್ಕೆ ಕಾರಣ ಮನಸ್ಸು. ಎಳಿಯತ್ತೆ ಇಂದ್ರಿಯಗಳ ಕಡೆ ಎಳಿಯತ್ತೆ ಮನಸ್ಸು. ಅದು ಎಳಿದಾಗ ನಮಗೆ ತಪ್ಪು ಯಾವುದು, ಸರಿಯಾದದ್ದು ಯಾವುದನ್ನು ತಿಳುವಳಿಕೆ ಬರೋದಿಲ್ಲ, ತಪ್ಪು ದಾರಿಗೆ ಹೋಗಲಿಕ್ಕೆ ಕಾರಣಭೂತವಾಗುತ್ತೆ. ಅದಕ್ಕೆ ಈ ಮಾರನೆಂಬ ಕಳ್ಳೇ ಇದ್ದಾನೆ. ಅಲ್ಲಿ ಆದ ಮೇಲೆ ಎರಡು ಮೂರು ಪಾಠಗಳಿದೆ. ಒಂದು ಸಮೀರನಾದರೆ ಹೊರಟೋಗ್ತಾನೆ ಅಂತ ಒಂದು ಪಾಠ ಇದೆ. ಕೆಲವು ಕಡೆ ಪುರಂದರನಾದರೂ ಬಿಡುವವನಲ್ಲ ಅಂತ ಕೆಲವು ಕಡೆ ಪಾಠ ಬರುತ್ತೆ. ಸೊ ಎರಡು ಪಾಠವನ್ನು ನೋಡೋಣ. ಸಮೀರನಾದರೆ ಹೊರಟೋಗ್ತಾನೆ ಅಂತ ಹೇಳಿದ್ರೆ ಏನು? ಸಮೀರನು ವಾಯುದೇವರು, ವಾಯುದೇವರ ಅನುಗ್ರಹವಾದರೆ ಅಂದ್ರೆ ವಾಯುದೇವರ ಅವತಾರ ಭೂತರಾದ ಶ್ರೀಮನ್ ಮಧ್ವಾಚಾರ್ಯರ ಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಿ ಆ ಮಾಡಿದಾಗ ನಿಮಗೆ ಆ ಮೋಹಗಳೆಲ್ಲ ಹೊರಟು ಹೋಗ್ತಾನೆ. ಆ ಮನ್ಮಥನನ್ನುವ ಕಳ್ಳ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡ್ರಿ ಅಂತ ಹೇಳ್ತಾರೆ. ಪುರಂದರನಾದರೆ ಬಿಡುವನಲ್ಲ, ಪುರಂದರನು ಆವಾಗ ಯಾವಾಗಾದರೆ ವಾಯುದೇವರು ನಮಗನ್ನು ಅನುಗ್ರಹ ಮಾಡ್ತಾರೋ ಆವಾಗ ಪುರಂದರ ವಿಠಲ ನಮ್ಮನ್ನು ಬಿಡೋದಿಲ್ಲ. ವಾಯುದೇವರು ಅನುಗ್ರಹ ಮಾಡಿದರೆ ಹರಿಯ ಮತವೇ ಹನುಮನ ಮತವೇ, ಹನುಮನ ಮತವೇ ಹರಿಯ ಮತ. ಆ ಕಾರಣದಿಂದ ಪುರಂದರ ವಿಠಲ ನಮ್ಮನ್ನು ಬಿಡೋದಿಲ್ಲ. ಯಾವಾಗಾದರೆ ನಾವು ವಾಯುದೇವರನ್ನು ಮೊರೆ ಹೋಗ್ತೀವೋ ಆವಾಗ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ದೇವರ ವಾಯುದೇವರ ಮೂಲಕವಾಗಿ ದೇವರನ್ನು ಮೊರೆ ಹೋಗಬೇಕು. ಆವಾಗ ಮಾರ ಮನ್ಮಥನನ್ನುವ ಕಳ್ಳ ನಮ್ಮನ್ನು ಬಿಟ್ಟು ಹೋಗ್ತಾನೆ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಸೋ ಪುರಂದರ ವಿಠಲನ್ನು ಬಿಡುವುದಿಲ್ಲ, ಪರಮಾತ್ಮ ನಮ್ಮನ್ನು ಬಿಡುವುದಿಲ್ಲ. ಆದರೆ ಸೋ ಅದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸುರಜ್ಯೇಷ್ಠನ ಸಂಗತಿ ಹಿಡಿಯೋ ಅಂತೇಳಿ. ಸುರಜ್ಯೇಷ್ಠನ ಸಂಗತಿ, ಸುರಜ್ಯೇಷ್ಠ ಅಂದ್ರೆ ಸುರಶ್ರೇಷ್ಠ, ಸರ್ವೋತ್ತಮನಾದ ಪರಮಾತ್ಮ ಅವನನ್ನು. ಸೋ ಅವನನ್ನು ಹಿಡಿಯೋ, ಇಲ್ಲಿ ಕೆಲವು ಪಾಠಗಳಲ್ಲಿ ಗುರುವಿನ ಸಂಗತಿ ಹಿಡಿಯೋ ಅಣ್ಣ ಅಂತೇಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಸೋ ಗುರುವಿನ ಗುಲಾಮನಾಗಬೇಕು ಅಂಥೇಳಿ ಆ ಭಗವಂತನನ್ನು, ಸುರಶ್ರೇಷ್ಠನಾದ ಸರ್ವೋತ್ತಮನಾದ ಭಗವಂತನ ಸಂಗತಿಯನ್ನು ಹಿಡಿಯಬೇಕು, ಆ ಜ್ಞಾನವನ್ನು ನಾವು ಪಡೆಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಗುರುವಿನ ಸಂಗತಿ ಹಿಡಿಯೋ ಅಣ್ಣ, ಕಿವಿಯು ಮೂಗು ನಾಳಿಗೆಯಪ್ಪ ಒಂದೊಂದು ನಿನ್ನ ಕೊಂದಾವಣ್ಣ ಅಂತ ಕೆಲವು ಕಡೆ ಪಾಠಗಳು. ಕಣ್ಣು ಮೂಗು ಕಿವಿ ನಾಳಿಗೆಯಪ್ಪ ಒಂದೊಂದೊಬ್ಬರ ಕೊಂದಾವಣ್ಣ ಅಂತ ಹೇಳಿ ಕೆಲವು ಕಡೆ ಪಾಠ. ಹಾಗೆ ನೋಡಿದ್ರು ಕೂಡ ನಮಗೆ ಈ ಪಂಚ ಜ್ಞಾನೇಂದ್ರಿಯಗಳು ಯಾವ್ದಿದೋ ಅವೇ ನಮಗೆ ನಮ್ಮ ಸಾವಿಗೆ, ನಮ್ಮ ನಾಶಕ್ಕೆ ಕಾರಣವಾಗತ್ತೆ. ಇದು ಈ ಪಂಚ ಜ್ಞಾನೇಂದ್ರಿಯಗಳು ನಮಗೆ ಸಾಧನೆ ಮಾಡಲಿಕ್ಕೂ ಅನುಕೂಲವಾಗತ್ತೆ. ಇವು ಬೇಕಾಗಿದೆ, ಇವು ಕೆಟ್ಟವು ಅಂತ ಹೇಳಿದರೆ ಕೆಟ್ಟವು ಆಗಲಕ್ಕೆ ಅವಕಾಶವಿದೆ. ಇದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಅವು ನಮಗೆ ಒಳ್ಳೇದು ಮಾಡುತ್ತೆ, ಇದನ್ನು ನಾವು ದುರುಪಯೋಗ ಮಾಡಿಕೊಂಡ್ರೆ ಕೆಡು ಮಾಡುತ್ತೆ. ಸೊ ದುರುಪಯೋಗ ಮಾಡಿಕೊಂಡಾಗ ಅದು ಹೇಗೆ ಕೆಡು ಮಾಡುತ್ತೆ ಅನ್ನುವುದಕ್ಕೆ ನಮಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಕೂಡ ಈ ಇಂದ್ರಿಯಗಳು ನಮಗೆ ಸಾವಿಗೆ ಕಾರಣವಾಗಬಹುದು, ಅಂದ್ರೆ ನಮ್ಮ ವಿನಾಶಕ್ಕೆ ಕಾರಣವಾಗಬಹುದು ಅಂಥೇಳಿ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಕುರಂಗ ಮಾತಂಗ ಪತಂಗ ಕೇಳೋ ಭೃಂಗ ಮೀನ ಹತವಾದಣ್ಣ ಅಂಥೇಳಿ ಹೇಳ್ತಾ ಇದ್ದಾರೆ. ಏನು ಕುರಂಗ ಅಂದ್ರೆ ಏನು? ಕುರಂಗ ಅಂತ ಹೇಳಿದ್ರೆ ಜಿಂಕೆ, ಮಾತಂಗ ಅಂದ್ರೆ ಆನೆ, ಪತಂಗ ಅಂದ್ರೆ ಹಕ್ಕಿ, ಕೇಳೋ ಭೃಂಗ ಅಂತ ಹೇಳಿದ್ರೆ ದುಂಬಿ, ಅದೇ ವಿಧವಾಗಿ ಮೀನ ಇವೆಲ್ಲ ಕೂಡ ಅಂದ್ರೆ ಫಿಶ್ ಅಂತ ಹೇಳಿದ್ರೆ ಅದು ಮೀನ್, ಅದೆಲ್ಲ ಕೂಡ ಹತವಾದಣ್ಣ. ಈ ಇಂದ್ರಿಯಗಳನ್ನು ದುರುಪಯೋಗ ಮಾಡಿಕೊಂಡು ಮೋಹಕ್ಕೆ ಒಳಗಾದಾಗ ಅವು ಸಾವಿಗೆ ಒಳಗಾಗಿದೆ ಅಂತ ಹೇಳಿ. ಏನು ಅಂತ ಹೇಳಿದ್ರೆ ಒಂದು ಜಿಂಕೆ ಇದೆ, ಅದನ್ನು ಬೇಟೆಗಾರ ಏನು ಮಾಡ್ತಾನೆ, ಅದಕ್ಕೆ ಟೆಂಪ್ಟಿಂಗ್ ಜಿಂಕೆಗಳನ್ನ ಹಿಡಿಬೇಕು, ಅದಕ್ಕೆ ಬೇಕಾದ ಆಹಾರವನ್ನು ತೋರಿಸೋ ಹಾಕೆ ಒಂದು ಕಡೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಕಡೆ ಕಾದು ಇಟ್ಕೊಂಡು ಎಲ್ಲಿದ ಆ ಜಿಂಕೆಗಳಿರೋ ಸ್ಥಾನದಿಂದ ತನ್ನ ತಾನಿರೋ ಜಾಗವರೆಗೂ ಅದನ್ನು ಹಾಕಿರ್ತಾನೆ ಆ ಫುಡ್. ಅದನ್ನೇನು ಮಾಡ್ತಾ ಜಿಂಕೆ ನೋಡಿಕೊಂಡು ತನ್ನ ಆಹಾರವನ್ನು ನೋಡ್ತಾ ಬಂದು ಮುಂಚೆ ಕಾಣುತ್ತೆ ಅದಕ್ಕೆ ಬರ್ತಾ ಹಾಗೆ ಬಂದು ಆ ಬೇಟೆಗಾರಿರೋ ಜಾಗಕ್ಕೆ ಬಂದ್ರೆ ಅವನು ಬೇಟೆ ಆಡ್ತಾನೆ, ಅದನ್ನು ಸಂಹಾರ ಮಾಡ್ತಾನೆ. ಇಲ್ಲ, ಅಲ್ಲಿ ಆಹಾರ ಒಂದು ಕಡೆ ಇದ್ದರೆ ಅದನ್ನು ಅದನ್ನೇನು ಮಾಡ್ತಾನೆ ಈಗ, ಇಲ್ಲ ಬೇಟೆಗಾರನ ಒಬ್ಬನು ಸಂಹಾರ ಮಾಡಬಹುದು ಆ ಕುರಂಗವನ್ನು, ಜಿಂಕೆಯನ್ನು. ಇಲ್ಲ, ಇನ್ನೊಂದು ವಿಧವಾಗಿ ನೋಡಿದರೆ ಆ ಜಿಂಕೆ ಏನು ಮಾಡುತ್ತೆ, ಆಹಾರವನ್ನು ನೋಡ್ತಾ, ಬೇಟೆಗಾರ ಇಲ್ಲದಾಗಿರ್ಬೋದು ಕಾಡಿನಲ್ಲಿರುತ್ತೆ, ಆಹಾರ ನೋಡ್ತಾ ಜಿಂಕೆ ಎಲ್ಲೋ ಒಂದು ಹುಲಿಯೋ ಎಲ್ಲೋ ಹೊಂಚು ಹಾಕಿರುತ್ತೆ. ಆ ಹುಲಿಯನ್ನು ಆಹಾರವನ್ನು ಹಾಕಿರೋದಿಲ್ಲ, ಆದ್ರೆ ಆ ಹುಲಿ ಬರುತ್ತೆ, ಈ ಆಹಾರವನ್ನು ನೋಡ್ಕೊಂಡು ಜಿಂಕೆ ಬರುತ್ತೆ ಅಂತೇಳಿ. ಆ ಜಿಂಕೆಯ ಆಹಾರ ಇರುವ ಜಾಗದಲ್ಲಿ ಆ ಹುಲಿ ಇಲ್ಲ ಸಿಂಹ ಹೊಂಚ ಹಾಕೊಂಡು ಅಲ್ಲಿ ಕೂತಿರುತ್ತೆ, ಈ ಜಿಂಕೆ ಬಂದಾಗ ಅದನ್ನು ಸಂಹಾರ ಮಾಡುತ್ತೆ. ಸೊ ಈ ವಿಧವಾಗಿ ಕಣ್ಣಿಗೆ ಕಾಣಿಸುವಂತಹ ತನ್ನ ಆಹಾರವಾದ ಆಶೆಗೆ ಒಳಗಾಗಿ ಆ ಕುರಂಗ ತನ್ನ ಸಾವನ್ನೇ ತಾನು ತಂದುಕೊಂಡಿರುತ್ತೆ. ಅದೇ ವಿಧವಾಗಿ ಮಾತಂಗ ಅಂತ ಹೇಳಿದರೆ ಆನೆ, ಆನೆ ಅದರ ಮೂಗು ಅದಕ್ಕೆ ಸೊಂಡಿಲಿರುತ್ತೆ, ಆ ಸೊಂಡಿಲಿಂದ ತನ್ನ ಆಹಾರ ತಗೊಳ್ತಾ ಬರ್ತಾ ಇರುತ್ತೆ. ಆ ಆನೆಯನ್ನು ಹಿಡಿಯಬೇಕಂತ ಹೇಳಿ ಆನೆಯ ಬೇಟೆಗಾರಿರ್ತಾರೆ, ಅದಕ್ಕೆ ದೊಡ್ಡ ಡಿಚ್ ತರ ಮಾಡಿಬಿಟ್ಟು ಅದರನ್ನು ಎಲ್ಲ ಕವರ್ ಮಾಡಿಬಿಡ್ತಾರೆ ಆನೆ ಬರೋ ಜಾಗದಲ್ಲಿ, ಅದನ್ನು ಬರೋ ಹಾಗೆ ಆ ಜಾಗದಲ್ಲಿ ಬರೋ ಹಾಗೆ ಮಾಡಿ ಆ ಆನೆ ಅಲ್ಲಿ ಬಂದಾಗ ಅದರ ಒಳಗೆ ಬಿದ್ದೋಗತ್ತೆ, ಅದನ್ನು ಹಿಡ್ಕೊಂಡು ಹೋಗ್ತಾರೆ. ಈ ವಿಧವಾಗಿ ತನ್ನ ಸಾವಿಗೆ ತಾನೇ ಕಾರಣವಾಗುವಂತಹ ಒಂದು ಪ್ರಸಂಗ ಬರುತ್ತೆ. ಸೊ ಈ ವಿಧವಾಗಿ ಮಾತಂಗ ಅಂದ್ರೆ ಆನೆ ತನ್ನ ಆ ಮೂಗಿನ ಆ ವಾಸನೆ ಅದನ್ನು ನೋಡ್ಕೊಂಡು ಹೋಗಿ ತಾನು ಅದಕ್ಕೆ ನಾಶವಾಗತ್ತೆ. ಇದೇ ವಿಧವಾಗಿ ನಮ್ಮ ಕಿವಿಯಿಂದ ನಾವು ಶಬ್ದವನ್ನು ಕೇಳ್ತಾ ಆ ಪತಂಗ ಏನು, ಒಂದು ಹಕ್ಕಿಯಲ್ಲಿ ಒಂದು ನೆಸ್ಟ್ ಹಾಕಿರ್ತಾರೆ, ಅದರ ಧಾನ್ಯವನ್ನು ಹಾಕಿರ್ತಾರೆ. ಒಂದು ಹಕ್ಕಿ ಏನು ಮಾಡುತ್ತೆ, ನೋಡುತ್ತೆ, ನೋಡಿಬಿಟ್ಟು ಹೋಗಿ ಮಿಕ್ಕ ಹಕ್ಕಿಗಳು ಅಲ್ಲಿ ಹಾಕಿದ್ದಾರೆ ಆ ಧಾನ್ಯ ಎಲ್ಲ, ನಮ್ಮ ಆಹಾರ ಅದು ನೆಸ್ಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೆ, ಆ ನೆಟ್ ಒಂದು ಹಾಕಿದ್ದ ಅಂತ ಗೊತ್ತಿಲ್ಲ, ಆ ನೆಟ್ ಅದು ಹಾಕಿದ್ದ ಅಂತ ಗೊತ್ತಿಲ್ಲದ ಅಲ್ಲಿ ಹೋಗಿ ಏನು ಮಾಡುತ್ತೆ, ಮಿಕ್ಕ ಹಕ್ಕಿಗಳಿದೆ ಅಲ್ಲಿ ಆಹಾರದ ಬಂದು ತಿನ್ನೋಣ, ಅವೆಲ್ಲ ಕೂಡ ಬಂದು ಒಂದು ಹಕ್ಕಿ ಬಂದು ಹೇಳಿದ ಸಮಾಚಾರವನ್ನು ಕೇಳಿ ಅಲ್ಲಿಗೆ ಬಂದು ಆ ಆಹಾರ ತಿನ್ನುವುದಕ್ಕೆ ಬಂದು ಆ ಒಲೆಯಲ್ಲಿ ಸಿಗಹಾಕೊಂಡು ತಾವು ತಮ್ಮ ಸಾವಿಗೆ ಕಾರಣವಾಗುತ್ತೆ. ಈ ವಿಧವಾಗಿ ತಮ್ಮ ಕಿವಿಯಿಂದ ಕೇಳಿದ ಮಾತನ್ನು ಮೂಲಕವಾಗಿ ಅದು ನಾಶವಾಗುವ ಒಂದು ಸಮಾಚಾರ ಬರುತ್ತೆ. ನಾಲಿಗೆ ಭೃಂಗ ಅಂತ ಹೇಳಿದರೆ ಒಂದು ದುಂಬಿ ಇದೆ, ದುಂಬಿ ಏನಾಗುತ್ತೆ, ಒಂದು ಹೂವಿನಲ್ಲಿರುತ್ತೆ, ಈ ವೈಲ್ಡ್ ಫ್ಲವರ್ಸ್ ಇರುತ್ತೆ ಕೆಲವು ಹೂವುಗಳು, ಅದರಲ್ಲಿ ಏನಾಗುತ್ತೆ ಅಂದ್ರೆ ಆ ಹೂವಿನಲ್ಲಿ ಬಂದು ಯಾವ್ದಾದ್ರು ಒಂದು ಒಳಗೆ ಬಂದಾಗ ಮುಚ್ಕೊಂಡು ಬಿಡತ್ತೆ, ಆ ಹೂ ಮುಚ್ಕೊಂಡು ಆ ಜೀವನ ತಿಂದುಬಿಡತ್ತೆ. ಇನ್ಸೆಕ್ಟ್ ಈಟಿಂಗ್ ಫ್ಲವರ್ಸ್ ಅಂತ ಹೇಳ್ತಾರೆ. ಅಂತಹ ಇನ್ಸೆಕ್ಟ್ ಈಟಿಂಗ್ ಫ್ಲವರ್ಸ್ ಇದ್ದರೆ ಅದರಲ್ಲಿ ಅದನ್ನು ತನ್ನ ನಾಲಿಗೆ ರುಚಿಗೆ ಅದರಲ್ಲಿ ಹನಿ ತಗೋಬೇಕಂತ ಹೇಳಿ ಬಂದು ಮಧುಕಾಗಿ ಹೋಗು, ಅದರ ಒಳಗೆ ಆ ಹೂವಿನಾಗೆ ಪ್ರವೇಶ ಮಾಡಿದಾಗ ಆ ಹೂ ಮುಚ್ಕೊಂಡು ಬಿಟ್ಟು ಅದು ಅದರ ಸಂಹಾರ ಆಗಿಬಿಡಬಹುದು. ಅದೇ ವಿಧವಾಗಿ ಮೀನಿಗೆ ಬೈಟ್ ಹಾಕ್ತಾರೆ, ಬೈಟ್ ಹಾಕಿದಾಗ ಆ ಮೀನು ಏನ್ ಮಾಡುತ್ತೆ, ತಾನು ಹೋಗಿ ಅದು ಬೈಟ್ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ, ತನ್ನ ಆಹಾರ ಇದೆ ಅಂತೇಳಿ ಆಶೆಗೆ ಪಟ್ಟು ಅದನ್ನು ಹೋಗಿ ತಿಂದುಬಿಡತ್ತೆ. ಆ ತಿಂದುಬಿಟ್ಟಾಗ ಅದು ಸಿಗ ಹಾಕೊಂಡ್ಬಿಟ್ಟು ತನ್ನ ಸಾವಿಗೆ ತಾನು ಕಾರಣ. ಈ ವಿಧವಾಗಿ ನಮ್ಮ ಇಂದ್ರಿಯಗಳ ವಶಕ್ಕೆ ನಾವು ಒಳಗಾದಾಗ ನಮಗೆ ನಾವೇ ನಾಶ ಮಾಡಿಕೊಳ್ಳುವ ಒಂದು ಪ್ರಸಂಗ ಬರುವ ಅವಕಾಶವಿದೆ ಅಂತೇಳಿ ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಈ ವಿಧವಾಗಿ ನಮ್ಮನ್ನು ನಾವೇ ನಾಶ ಮಾಡಿಕೊಂಡು ಒಂದು ಸ್ಥಿತಿಗೆ ನಾವು ಹೋಗಬಾರದು ಅಂತೇಳಿ ಒಂದು ವಾರ್ನಿಂಗ್ ಸೈನ್ ಕೊಡ್ತಾ ಇರುವಂತಹ ಮಾಡಿದಾಗಿದೆ. ಅದಕ್ಕೆ ಜ್ಞಾನ ಭಕ್ತಿ ಎಂಬ ಮಾರ್ಗ ಎರಡೂ ದೊಡ್ಡ ಮಾರ್ಗವು ಹಿಡಿಬೇಕಣ್ಣ. ಇಲ್ಲಿ ಬೇರೆ ಬೇರೆ ವಿಧವಾದ ಪಾಠಗಳು ಬರುತ್ತೆ. ಸೊ ಜ್ಞಾನ ಭಕ್ತಿಗಳು ಎಂಬ ಎರಡು ಮಾರ್ಗಗಳು ಬರುವ ತನಕ ಅಂತ ಹೇಳಿಕೆ ಇನ್ನೊಂದು ಪಾಠ. ಸೊ ನೀವು ಯಾವ್ದು ಬೇಸಿಕ್ ಆಗಿ ಜ್ಞಾನ ಭಕ್ತಿ ಅನ್ನುವ ಎರಡು ಮಾರ್ಗಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಎರಡು ಮಾರ್ಗಗಳನ್ನು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಅಂತ ಹೇಳಿ ಎರಡು ಬೇರೆ ಬೇರೆ ಮಾರ್ಗಗಳ ಎರಡೂ ಬೇಕು. ಜ್ಞಾನ ಭಕ್ತಿಯ ಎಂಬ ಎರಡು ಮಾರ್ಗಗಳು ನಾವು ಹಿಡಿಬೇಕು. ಹಾಗೆ ಅಂತ ಹೇಳಿದ್ರೆ ಈ ಎರಡು ಮಾರ್ಗದಲ್ಲಿ ಯಾವುದೋ ಒಂದು ಮಾರ್ಗ ಹಿಡಿದ್ರೆ ಸಾಕು ಅಂತ ತಿಳ್ಕೋಬೇಡಿ. ಎರಡೂ ಬೇಕು. ಜ್ಞಾನ ಭಕ್ತಿಗಳೆಂಬ ಎರಡು ಮಾರ್ಗಗಳು ಬರುವ ತನಕ ಎರಡು ಮಾರ್ಗಗಳು ಬೇಕು. ಎರಡೂ ಮನೆಯೊಳಗಿರಬೇಕಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಎರಡು ದೊಡ್ಡ ಮಾರ್ಗ ಹಿಡಿಬೇಕಣ್ಣ ಅಂದ್ರೆ ಎರಡು ಮಾರ್ಗಗಳು. ಸೊ ದೊಡ್ಡ ಮಾರ್ಗಗಳಿಲ್ಲ, ಜ್ಞಾನ ಭಕ್ತಿ ಎಂಬ ಮಾರ್ಗ ಇಲ್ಲ ಜ್ಞಾನ ಭಕ್ತಿ ಎಂಬ ಎರಡೂ ಮಾರ್ಗ ಯಾಗನ್ನ ತಗೊಳ್ರಿ. ಈ ಎರಡು ಮಾರ್ಗವನ್ನು ಹಿಡಿಬೇಕನ್ನ, ಎರಡನ್ನು ನಾವು ಹಿಡ್ಕೋಬೇಕು. ಒಂದಿದ್ದರೆ ಸಾಕಾಗೋದಿಲ್ಲ ಅಂತ ಹೇಳ್ತಾ ಇದ್ರೆ ಯಾಕೆ ಅಂತ ಹೇಳಿದ್ರೆ ಕೆಲವು ಜನಕ್ಕೆ ಸಂಶಯ, ಭಕ್ತಿ ಇದ್ರೆ ಸಾಕ್ರಿ, ಜ್ಞಾನ ಯಾಕೆ ನಮಗೆ ಬೇಕು? ಮೂಢ ಭಕ್ತಿ ಇದ್ರೂ ಭಗವಂತ ಕಾಯ್ತಾನೆ, ಭಗವಂತ ಏನು ಜ್ಞಾನ ಇರೋ ಭಕ್ತಿಯೇ ಬೇಕಂತ ಕೇಳೋದಿಲ್ಲ ಭಗವಂತ. ಭಗವಂತನಿಗೆ ಭಕ್ತಿ ಇದ್ದರೆ ಸಾಕು, ಮೂಢ ಭಕ್ತಿ ತೋರಿಸುತ್ತಿದ್ದರೆ ಪರಮಾತ್ಮ ಉದ್ಧಾರ ಮಾಡ್ತಾನಲ್ಲವಾ, ಯಾಕೆ ಜ್ಞಾನ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ಮೂಢಭಕ್ತಿ ಅಂತ ಹೇಳಿದ್ರೆ ಮೂಢಭಕ್ತಿ ಯಾವಾಗಲೂ ಕೂಡ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿ ನೋಡ್ರಿ, ಭಕ್ತಿ ಮಾಡಬೇಕು ಅಂತ ಹೇಳಿದರೆ ಯಾಕೆ ಭಕ್ತಿ ಮಾಡ್ತಾ ಇದ್ದೀವಿ ಅನ್ನುವ ತಿಳುವಳಿಕೆ ಹೊಂದಿರಬೇಕು. ಭಕ್ತಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ವಸ್ತು ಯಾವುದು ಅಂತ ಗೊತ್ತಿಲ್ಲದೆ ಇದ್ದರೆ ಸೊ ಯಾಕೆ ಭಕ್ತಿ ಮಾಡ್ತಾ ಇದ್ದೀವಿ ಅನ್ನೋ ಗೊತ್ತಾಗೋದಿಲ್ಲ. ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಭಗವಂತನ ಮೇಲೆ ಭಕ್ತಿ ಮಾಡ್ತೀವಿ ಅಂದ್ರೆ ಯಾರು ಭಗವಂತ ಗೊತ್ತಿಲ್ಲ, ಭಗವಂತನ ಮೇಲೆ ಭಕ್ತಿ ಮಾಡ್ತೀವಿ ಭಗವಂತನ ಮೇಲೆ ಭಕ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಹಾಗೆ ಭಕ್ತಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ಅವನ ಗುಣವೇ ಗೊತ್ತಿಲ್ಲ, ಅವನ ಮೇಲೆ ಧ್ಯಾನ ಏನು ಮಾಡ್ತೀವಿ, ಅವನ ಗುಣಕೀರ್ತನೆ ಏನು ಮಾಡ್ತೀವಿ, ಅವನ ಉಪಾಸನೆಯನ್ನು ಏನು ಮಾಡ್ತೀವಿ, ಅವನಿಗೆ ಯಾರು ಅಂತ ಗೊತ್ತಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ಜ್ಞಾನವಿಲ್ಲದ ಭಕ್ತಿ ಒಂದು ಬ್ಲೈಂಡ್ನೆಸ್, ಅದನ್ನು ನಮಗೆ ಅಂಧರನ್ನು ಮಾಡುತ್ತೆ, ಅದು ನಮಗೆ ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋದಿಲ್ಲ. ಅದಕ್ಕೆ ಜ್ಞಾನ ಅನ್ನೋದು ಮುಖ್ಯವಾಗಿ ಜ್ಞಾನಯುತ. ಆದರೆ ನಾವು ಜ್ಞಾನ ಇದ್ರೆ ಭಕ್ತಿ ಬೇಕಾಗಿಲ್ಲ ಅಂದ್ರೆ ಅದು ಸರಿ ಹೋಗೋದಿಲ್ಲ. ಜ್ಞಾನವೂ ಬೇಕು, ಭಕ್ತಿಯೂ ಬೇಕು, ಎರಡೂ ಬೇಕು. ಎರಡೂ ಒಟ್ಟಿಗೆ ಸೇರಿದಾಗ ಮಾತ್ರ ನಮಗೆ ಭಗವಂತ ಸಿಗುತ್ತಾನೆ. ಆ ಕಾರಣದಿಂದ ಜ್ಞಾನಯುತವಾದ ಭಕ್ತಿ, ಭಕ್ತಿಯುತವಾದ ಜ್ಞಾನ ಎರಡೂ ಬೇಕಾಗಿದೆ ಅನ್ನುವ ಸಮಾಚಾರವನ್ನು ಹೇಳಿದ್ದಾರೆ. ದೊಡ್ಡ ಸಂಗತಿ ಬರುವ ತನಕ ಎರಡೂ ಮನೆಯಲ್ಲಿರಬೇಕನ್ನ. ಈ ಜ್ಞಾನ ಭಕ್ತಿ ಅನ್ನುವ ಎರಡೂ ನಮ್ಮ ಮನೆಯಲ್ಲಿ, ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ಭಾವನೆಗಳಲ್ಲಿ, ನಮ್ಮ ಸಾಧನೆಗಳಲ್ಲಿ ಎರಡೂ ಬೇಕಾಗಿದೆ, ಎರಡೂ ಇರಬೇಕು ಅಂತ ಹೇಳಿ ಅದರ ಒಂದು ಪ್ರಾಮುಖ್ಯತೆಯನ್ನು, ಎರಡರ ಪ್ರಾಮುಖ್ಯತೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ದಾನದ ಕೈಯ ತೋರಿಸಬೇಕು, ಅದರಿಂದ ನದಿಯ ದಾಟುತ್ತೀಯಪ್ಪ, ನಿನ್ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನು. ಸ್ಥಳ ಕೊಡೋದಂದ್ರೆ ಏನು? ಮೋಕ್ಷ ಕೊಟ್ಟ, ತನ್ನ ಸ್ಥಳ ಕೊಡೋದಂದ್ರೆ ತನ್ನ ಮೋಕ್ಷ. ಭಗವಂತ ಸ್ಥಳ ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ, ಮೋಕ್ಷ ಪ್ರದಾಯಕನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನದಿ ದಾಟಬೇಕು, ಏನ್ ನದಿ? ಭವನದಿಯ ದಾಟಬೇಕು. ಸೊ ಇಲ್ಲಿ ದಾನದ ಕೈ ತೋರಿಸಬೇಕು, ದಾನವನ್ನು ಕೊಡು. ಏನು ದಾನ? ಎಲ್ಲಾ ದಾನಗಳಲ್ಲಿಯೂ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದ್ರೆ ಕಿಯಾದಾನ, ಜ್ಞಾನದಾನ. ನಮಗೆ ಏನು ತೋರಿದೋ, ಏನು ತಿಳಿದಿದೋ, ತಿಳಿದ ನಾಲ್ಕು ವಿಷಯಗಳು, ಎರಡು ವಿಷಯವೋ, ಒಂದು ವಿಷಯವೋ, ಅರ್ಧ ವಿಷಯವೋ, ಎಷ್ಟು ಸ್ವಲ್ಪ ತಿಳಿದಿದೋ ಅದನ್ನು ಇನ್ನೊಬ್ಬರಿಗೆ ಹಂಚಿಕೊಡಬೇಕು. ಜ್ಞಾನದ ಒಂದು ಪ್ರಸಾರವನ್ನು ಮಾಡಬೇಕು, ಜ್ಞಾನವನ್ನು ಹಂಚಿಕೊಡಬೇಕು. ಹಾಗೆ ಜ್ಞಾನವನ್ನು ಹಂಚಿಕೊಡ್ತಾ ಕೊಡ್ತಾ ಇದ್ದರೆ ಆ ಜ್ಞಾನದ ಪ್ರಸಾರದಿಂದ ಮಿಕ್ಕವರಿಗೆ ಕೂಡ ಉದ್ಧಾರವಾಗುತ್ತೆ. ಇಂತಹ ಒಂದು ಜ್ಞಾನದ ಪ್ರಸಾರ, ಜ್ಞಾನದಾನ ಮಾಡಬೇಕು. ಜ್ಞಾನದಾನ ಒಂದೇ ಅಲ್ಲ, ಎಲ್ಲ ವಿಧವಾದ ದಾನಗಳು ಮಾಡಬೇಕು. ಎಲ್ಲದರೊಳಗೆ ಶ್ರೇಷ್ಠವಾದದ್ದು ಜ್ಞಾನದಾನ. ಜ್ಞಾನದಾನ ಮಾಡಿದರೆ ಅಂತಹ ಜ್ಞಾನ ಬಂದವನು ಮಿಕ್ಕ ದಾನಗಳೆಲ್ಲ ಕೂಡ ಮಾಡ್ತಾನೆ. ಆ ಕಾರಣದಿಂದ ದಾನದ ಕೈಯ ತೋರಿಸಬೇಕು ಅಂದರೆ ಜ್ಞಾನ ಚಿಹ್ನೆ, ಅದು ಜ್ಞಾನದ ಒಂದು ಚಿಹ್ನೆಯನ್ನು ಧಾರಣೆ ಮಾಡಿ ನಾವು ಎಲ್ಲರಿಗೂ ಜ್ಞಾನದಾನವನ್ನು ಮಾಡಬೇಕು. ಅದರಿಂದ ನದಿಯ ಭವನದಿಯನ್ನು ದಾಟಬೇಕು. ಭವನದಿಯ ದಾಟುತ್ತೀಯಪ್ಪ, ನಿನ್ನ ಯೋಗ್ಯತೆ ತಿಳಿದ ಮೇಲೆ, ನಿನ್ನ ಯೋಗ್ಯತೆ ತಿಳಿದ ಮೇಲೆ. ಭಗವಂತನಿಗೆ ತಿಳಿಯೋದೇನು? ಭಗವಂತನಿಗೆ ಯಾವಾಗಲೂ ತಿಳಿದಿದೆ. ನಿನ್ನ ಯೋಗ್ಯತೆ ತಿಳಿದ ಮೇಲೆ ಭಗವಂತ ಕೊಡ್ತಾನೆ ಅಂತ ಹೇಳಿದೆ. ಭಗವಂತನಿಗೆ ತಿಳಿಯೋದೇನು ಅಂತ ಹೇಳಿದ್ರೆ, ಭಗವಂತನಿಗೆ ತಿಳಿದಿದರೂ ಕೂಡ ನಾವು ಸಾಧನೆ ಮಾಡಿದರೇನೆ ಕೊಡ್ತಾನೆ. ಯಾವಾಗಾದ್ರೆ ಒಂದು ಎಕ್ಸಾಮಿನೇಷನ್ ಅಲ್ಲಿ ಪರೀಕ್ಷೆ ಬರೆದ್ರೇನೆ, ಟೀಚರ್ಗೆ ನಾವು ಎಷ್ಟು ಕೆಪಾಸಿಟಿ ಇದೆ ಗೊತ್ತಾದ್ರೂ ಕೂಡ ನಾವು ಪರೀಕ್ಷೆ ಬರೆದ್ರೇನೆ ಟೀಚರ್ ಮಾರ್ಕ್ ಕೊಡ್ತಾನೆ. ಅದೇ ವಿಧವಾಗಿ ನಾವು ಸಾಧನೆಯನ್ನು ಮಾಡಿದರೇನೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಸಾಧನೆ ಮಾಡದೇನೆ ಭಗವಂತ ಫಲವನ್ನು ಕೊಡ್ತಾನೆ ಅಂತ ತಿಳ್ಕೋಬೇಡಿ. ಭಗವಂತ ಯೋಗ್ಯದ ಭಗವಂತನಿಗೆ ನಮ್ಮ ಯೋಗ್ಯ ತಿಳಿಯೋದು ಅಂತ ಹೇಳಿದರೆ, ನಾವು ಸಾಧನೆ ಮಾಡಿ ಭಗವಂತನೇ ನೀನು ನನ್ನಿಂದ ಮಾಡಿಸಿಯಪ್ಪ, ಮಾಡಿಸಿ ನನಗೆ ಮೋಕ್ಷವನ್ನು ಕೊಡು ಅಂತ ಭಗವಂತ ನಾವು ಬೇಡ್ಕೋಬೇಕು. ಭಗವಂತನ ಈ ವಿಧವಾಗಿ ನಾವು ತೃಪ್ತಿ ಪಡಿಸಿದರೆ, ಸಂತೋಷ ಪಡಿಸಿದರೆ ಭಗವಂತ ತೃಪ್ತನಾಗಿ ಅವನು ಕರುಣಾಮಯನಾಗಿದ್ದಾನಾದ ಕಾರಣದಿಂದ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಸಾಧನೆಯನ್ನು ಮಾಡಿದಾಗ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಅವನ ಸ್ಥಳ ಅಂದರೆ ವೈಕುಂಠವನ್ನು, ಮೋಕ್ಷಸ್ಥಾನವನ್ನು ನಮಗೆ ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಅವರವನ್ನು ಭಗವಂತ ಪುರಿತಾನೆ ಅಂತ ಹೇಳಿ ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಪುರಂದರ ಅಂದ್ರೆ ಪುರಂ ಧಾರಯತಿ ಇತಿ ಪುರಂದರ ಅಂತೇಳಿ, ಪುರ ಅಂತ ಹೇಳಿದ್ರೆ ದೇಹ, ನಮ್ಮ ದೇಹ, ಅದನ್ನು ಪುರಂದರ ವಿಠಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪುರಂದರ ಅಂದ್ರೆ ನಮ್ಮ ಪುರ, ಈ ದೇಹ, ಈ ದೇಹವನ್ನು ತೆಗೆದುಬಿಟ್ಟು ಲಿಂಗ ಶರೀರ ಇದೆ. ಪುರ ಅಂದ್ರೆ ದೇಹ, ಯಾವ ದೇಹ? ಮೊದಲು ಸ್ಥೂಲ ದೇಹ. ಸ್ಥೂಲ ದೇಹವನ್ನು ತೆಗೆಯುವುದಂದ್ರೆ ಸ್ಥೂಲ ದೇಹ ಬರುವ ಒಂದು ವಿಷಯ, ಆ ಬಂಧನವನ್ನು ತೆಗಿತಾನೆ, ಅದು ಒಂದು. ಪುರ ಅಂತ ಹೇಳಿದ್ರೆ ದೇಹ, ಏನು ದೇಹ? ಲಿಂಗ ದೇಹ ಅಂದ್ರೆ ಲಿಂಗ ಭಂಗವನ್ನು ಮಾಡಿಸಿ ನಮಗೆ ಮೋಕ್ಷವನ್ನು ಕೊಡ್ತಾನೆ, ಅದು ಒಂದು. ಇದಾಗಿ ಮೋಕ್ಷಪದಾಯಕ ಅನ್ನುವ ಹೆಸರು ಈ ಪುರಂದರ, ಈ ಪರ್ಟಿಕ್ಯುಲರ್ ಹಾಡಿನಲ್ಲಿ ಭಗವಂತ ಮೋಕ್ಷಪ್ರದಾಯಕನಾಗಿದ್ದಾನೆ. ಪುರಂದರ ವಿಠಲ ಅನ್ನೋದು ನಮಗೆ ಈ ಸಾರ್ಥಕ ಅಂದ್ರೆ ಭಗವಂತನಿಗೆ ಒಂದೊಂದು ಹೆಸರಿನಲ್ಲಿ ಅನೇಕ ಅರ್ಥಗಳಿವೆ, ಅನೇಕ ನಾಮಗಳಿವೆ. ಇಲ್ಲಿ ಪುರಂದರ ಅನ್ನುವ ಈ ಹೆಸರಿನಲ್ಲಿ, ಈ ಹಾಡಿನಲ್ಲಿ ನಾವು ನೆನೆಯಬೇಕು ಭಗವಂತನ ಧ್ಯಾನ ಮಾಡಬೇಕಾಗಿದ್ದ ವಿಷಯವೇನು ಅಂತ ಹೇಳಿದ್ರೆ, ಪುರ ಅನ್ನುವ ಲಿಂಗದೇಹವನ್ನು ನಾಶ ಮಾಡಿ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನುವ ಪುರಂದರ ವಿಠಲನ ನಿನ್ನ ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನು. ವಿಠಲ ಅಂತ ಹೇಳಿದ್ರೆ ವಿಠಲ ವಿಶೇಷವಾದ ಭಗವಂತ, ಠ ಸ್ಥಿರವಾಗಿ ಇದ್ದು ಅವನು ವಿ ವಿಶೇಷವಾಗಿ ಎಲ್ಲವನ್ನು ಉಂಟು ಮಾಡ್ತಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಠ ಅಂದ್ರೆ ಸ್ಥಿತಿಕರ್ತನಾಗಿದ್ದಾನೆ, ಎಲ್ಲ ಅಂದ್ರೆ ಲಯಕರ್ತನಾಗಿದ್ದಾನೆ. ಈ ವಿಧವಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲಭೂತನಾದ ಪರಮಾತ್ಮ ವಿಠಲ ರೂಪನು ಪುರಂದರ ವಿಠಲ ಸ್ಥಳ ಕೊಟ್ಟಾನು ನಮಗೆ ಈ ತನ್ನ ಸ್ಥಾನವನ್ನು, ಅಂದ್ರೆ ತಾನು ಇರುವ ಸ್ಥಾನವನ್ನು, ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನುವ ಸಮಾಚಾರವನ್ನು ಕೊಟ್ಟು ಈ ಮುಂಡಿಗೆಯ ಮೂಲಕವಾಗಿ ನಮಗೆ ಒಂದು ವಿಶೇಷವಾದ ಒಂದು ಅರ್ಥವನ್ನು ಪುರಂದರದಾಸ್ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ವಿಧವಾಗಿ ಅವರ ವಿಶೇಷವಾದ ಸ್ಮರಣೆಯನ್ನು ಮಾಡ್ತಾ ಗರ್ಭಸ್ಥಿ ಮೂಲಕವಾಗಿ ಬರೆದಂತಹ ಭಾಗವತ ದಶಮಸ್ಕಂದದ ಗರ್ಭಸ್ಥಿತಿಯಲ್ಲಿ ಬ್ರಹ್ಮದೇವತೆಗಳು ದೇವಕಿ ಗರ್ಭದಲ್ಲಿರುವಂತಹ ಭಗವಂತನನ್ನು ಸ್ತುತಿ ಮಾಡುವುದಕ್ಕೆ ಬಂದು ಈ ವಿಷಯವನ್ನು ಹೇಳಿದ್ದಾರೆ. ಇಲ್ಲಿ ಹೇಳುವಂತಹ ಶುಕ ಅಂದ್ರೆ ಶುಕಾಚಾರ್ಯರು, ಶುಕಮುಖಾತ್ ಅಮೃತ ದ್ರವ ಸಂಯುತಂ ಅಂತ ಹೇಳಿದಂತೆ, ಆ ಶುಕಾಚಾರ್ಯರ ಮುಖದಿಂದ ಹೊರಹೊಮ್ಮಿದಂತಹ ಈ ಅಮೃತ ಧಾರೆ, ಭಾಗವತದ ಅಮೃತ ಧಾರೆಯಲ್ಲಿರುವಂತಹ ಈ ಗರ್ಭಸ್ತುತಿಯನ್ನು ಈ ಹಾಡಿನ ಧಾರೆಯಿಂದ ನಮಗೆ ಪುರಂದರದಾಸರು ನಮಗೆ ತಿಳಿಸಿಕೊಟ್ಟು ನಮ್ಮನ್ನು ಒಂದು ವಿಧವಾದ ತನ್ಮಯದಲ್ಲಿ ಹಾಕುವಂತಹ ಹಾಡನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ವಿಧವಾಗಿ ಅವರ ವಿಶೇಷ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶಿಕ್ಷಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದಿಯರ್ವ ಬುದ್ಧ್ಯಾತ್ಮನಾವ ಅನುಸ್ವಭಾವಾತ್ ಕರೋಮಿ ಇತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಶಿಕ್ಷಣಾರ್ಪಣಮಸ್ತು. ನಾರಾಯಣ.